ತನ್ಮಾತ್ರಾಸಂದಿ ಇಲ್ಲಿ ಭೂ ಸಲೀಲ ಸಿಕ್ಕಿ ಪವನ ಭೂತಾಕಾಶದೊಳಗೆ ಐದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶರೀರದಲ್ಲಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಪದ ಮುದಿಪ ಭೂಮಿ ಆಮೇಲೆ ನೀರು ಅಗ್ನಿ ಗಾಳಿ ಮತ್ತು ಆಕಾಶ ಇದು ಭೂತಾಕಾಶ ಮೇಲೆ ಬ್ರಹ್ಮಾಂಡದ ಹೊರಗಿರ್ತಕ್ಕಂತಹದ್ದು ಅವ್ಯಾಪೃತ ಆಕಾಶ ಈ ರೀತಿಯೊಳಗೆ ಎಲ್ಲಾ ತತ್ವಗಳು ಇದ್ದಾವೆ ಎಲ್ಲಾ ಶಬ್ದ ಸ್ಪರ್ಶ ರೂಪ ಸಗಂಧಾದಿಗಳು ಇದ್ದಾವೆ ಮೇಲ್ಮೇಲಿಂದ ಕಳಿನೊಳಗೆ ಎಲ್ಲಾ ಇರ್ತಾ ಹೋಗ್ತಾರೆ ಅದಕ್ಕೋಸ್ಕರವಾಗಿ ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಇನ್ನ ಇದು ಐವತ್ತೊಂದು ಅಕ್ಷರಗಳು ಇವುಗಳಲ್ಲೂ ಇದ್ದಾನೆ ಐವತ್ತೊಂದು ಅಕ್ಷರಗಳಲ್ಲಿ ಕೂಡ ಅಜ ಆನಂದ ಇಂದ್ರ ಇಶ ಅದರೊಳಗೂ ತಾನಿಟ್ಕೊಂಡು ಆ ಐವತ್ತೊಂದು ವರ್ಣಗಳಿಂದ ಚೆನ್ನಾಗಿ ತಿಳಿದುಕೊಳ್ಳಲು ಯೋಗ್ಯನಾಗಿದ್ದಾನೆ ಇಂತಹ ಪರಮಾತ್ಮ ಈ ಶರೀರದಲ್ಲಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷ ಪರಂ ಈ ಶರೀರದಲ್ಲಿ ವ್ಯಾಪಿಸಿಕೊಂಡು ಇಲ್ಲಿ ಸಜ್ಜನರಿಗೆ ಸುಖಕ್ಕೆ ಕಾರಣವಾಗಿರ್ತಕ್ಕಂತಹ ಜ್ಞಾನವನ್ನೇ ಕೊಡ್ತಾನೆ ಇನ್ನು ಅಯೋಗ್ಯರಿಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ತಾನು ಮಿಥ್ಯಾಜ್ಞಾನಗಳನ್ನೇ ಉಂಟು ಮಾಡ್ತೇನೆ ಉಂಟು ಮಾಡಿ ಅವರು ಪರಮಾತ್ಮನ ಯಾರು ದ್ವೇಷಿಸ್ತಾರೆ ಅವರನ್ನು ತಾನು ಅವರು ಚೆನ್ನಾಗಿ ಶಿಕ್ಷೆ ಮಾಡ್ತೇನೆ ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವ್ರನ್ನ ಶಿಕ್ಷೆ ಮಾಡ್ತಾ ಇದ್ದೇನೆ ಒಬ್ಬೇ ಭಗವಂತೇ ಒಂದೇ ಕಡಿ ಇದ್ದು ಕೂಡ ಆ ಜೀವನ ಯೋಗ್ಯತಾನುಸಾರವಾಗಿ ಪ್ರಕಟ ಮಾಡ್ತಾ ಇರ್ತಾನೆ ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುಮಿರುಳು ತ್ರಿಸ್ಥಾನ ಗನಿರುದ್ಧರು ತ್ರಿಪಂಚಕ ಏಕವಿಂಶತಿ ಚತುರ್ವಿಂಶತಿಗ ಎನಿಸಿ 72,000 ಇಂಟು ನಾದಿಗಳು ನಿಯಾಮಿಸುತ್ತ ಇನ ಗಮಸ್ತಿಗ ಲೋಕಗಳು ಸರ್ವತ್ರ ಬೆಳಗುವನು ಪ್ರಣವ ಪ್ರತಿಪಾದ್ಯ ಪರಮಾತ್ಮ ಓಂಕಾರದಿಂದ ಪ್ರತಿಪಾದ್ಯನಾಗಿದ್ದಾನೆ ಮಧೂರು ಹೊರಟಿದ್ದೇ ಓಂಕಾರ ಪರಮಾತ್ಮನ ಬಾಯಿಯನ್ನು ಮಧೂರು ಹೊರಟಿದ್ದು ಓಂಕಾರ ಅದೇ ವಿಸ್ತಾರ ಆಗ್ತಾ 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 ಅಂತ ಬೀದಿಯಲ್ಲಿ ಆಗೋಗಿತ್ತು ಅದಕ್ಕೋಸ್ಕರವಾಗಿ ಆ ಓಂಕಾರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಪ್ರಣವದಿಂದ ತಾನು ಚೆನ್ನಾಗಿ ಪ್ರತಿಪಾದ್ಯನಾಗಿದ್ದಾನೆ ಆ ಓಂಕಾರದಲ್ಲಿ ಅದು ಅಕಾರ ಉಕಾರ ಮಕಾರ ಈ ಮೂರು ಅಕ್ಷರಗಳಿಂದ ಓಂ ಅಂತಕ್ಕಂಥದ್ದಾಗಿದೆ ತ್ರಿನಾಮದಿ ತನುವಿನಳು ತ್ರಿಸ್ಥಾನದ ನಿರುದ್ಧ ನೇತ್ರ ಕಂಠ ಹೃದಯ ಈ ದೇಹದಲ್ಲಿ ಮೂರು ಸ್ಥಾನಗಳಲ್ಲಿ ಪರಮಾತ್ಮ ತಾರಿದ್ದಾನೆ ಯಾಕೆ ಇಲ್ಲಿ ಅಕಾರ ಉಕಾರ ಮಕಾರ ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪಗಳು ವಿಶ್ವನಾಮಕನಾಗಿ ಪರಮಾತ್ಮ ಜೀವನೊಂದಿಗೆ ಕಣ್ಣಲ್ಲಿದ್ದಾಗ ನಾವು ಜಾಗ್ರತೆ ವ್ಯವಸ್ಥೆ ಅದೇ ಪರಮಾತ್ಮನೇನೆ ತೈಜಸ ಅಂತಕ್ಕಂತಹ ನಾಮದಿಂದ ಕಂಠಕ್ಕೆ ಬಂದಾಗ ಜೀವನೊಂದಿಗೆ ನಮ್ಮ ಸ್ವಪ್ನ ಅವಸ್ಥೆ ಅದೇ ಪರಮಾತ್ಮನೆ ಪ್ರಾಜ್ಞ ಅಂತಕ್ಕಂತಹ ನಾಮದಿಂದ ಹೃದಯಕ್ಕೆ ಬಂದಾಗ ಆಗ ನಮಗೆ ನಿದ್ರೆ ಭಗವಂತ ಈ ಮೂರು ಜಾಗದಲ್ಲೇ ಓಡಾಡ್ತಾನೆ ಜೀವನೊಂದಿಗೆ ಓಡಾಡುವಾಗ ನಮಗೆ ಜಾಗೃತ ಸ್ವಪ್ನ ಸುಷುಪ್ತಾವಸ್ಥೆಗಳು ಆಗ್ತಿತ್ತು ಅದಕ್ಕೆ ತ್ರಿಸ್ಥಾನದ ಅನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರ್ವಿಂಶತಿಗ ಎನಿಸಿ ತ್ರಿಪಂಚಕ ಅಂದ್ರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಪಂಚಭೂತಗಳು ಪಂಚಭೂತಗಳಲ್ಲಿ ಇವುಗಳಲ್ಲಿ ತಾನಿಟ್ಕೊಂಡು ಏಕವಿಂಶತಿ ಚತುರ್ವಿಂಶತಿಗ ಎನಿಸಿ ಏಕವಿಂಶತಿ 19 ಅಂತ ತಿಳ್ಕೊಂಡು ಹೇಳಿದ್ರು 19 ಯಾವ್ಯಾವು 10 ಇಂದ್ರಿಯಗಳು ಆಮೇಲೆ ಐದು ಪಂಚಭೂತಗಳು ಮನಸ್ಸು ಅಹಂಕಾರ ಮಹತ್ತತ್ವ ಅವ್ಯಕ್ತ ತತ್ವ ಇವು ಸೇರಿಕೊಂಡು ಇವೆಲ್ಲ ಒಟ್ಟು 19 ಆಗ್ತವೆ ಏಕ 21 ಚತುರ್ವಿಂಶತಿಗ 21 ಅಂತಂದ್ರೆ ಈಗ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚಭೂತಗಳು ಪಂಚಮಾತ್ರ ಗುಣಗಳು ಮನಸ್ಸು ಇವು ಸೇರಿಕೊಂಡು ಇವು 21 ಅಂತ ತಿಳ್ಕೊಂಡು ಹೇಳ್ತಾನೆ ಏಕವಿಂಶತಿ ಚತುರ್ವಿಂಶತಿಗ ಇನ್ನ ಈ ಮನಸ್ಸು ಆಮೇಲೆ ಯಾವುದು ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ ಇದು 24 ತತ್ವ 24 ತತ್ವಗಳಲ್ಲಿ ಎನಿಸಿ 72,000 24 ಮೂಲ 72 ಒಂದು ಅಂದ್ರೆ ಅದರಲ್ಲಿ ಎಲ್ಲದರಲ್ಲೂ ಮೂರು ರೂಪಗಳು ಅಕಾರ ಉಕಾರ ಮಕಾರ ಈ ಮೂರು ರೂಪಗಳು ಎಲ್ಲದರಲ್ಲೂ ತಾವಿದ್ದಾರೆ ಈ ರೀತಿ ಇರ್ತಕ್ಕಂಥದ್ದು 24 ಮೂಲ ಒಂದೊಂದರಲ್ಲೂ ಮೂರು ರೂಪಗಳಿಂದ ತಾನು ಇಟ್ಕೊಂಡು ಯಾಕೆ ಆ ದೇವತೆಗಳಿಗೆ ಅಲ್ಲಿ ಅವರು ಜಾಗ್ರತ ಸ್ವಪ್ನ ಸುಷುಪ್ತಾವಸ್ಥೆಗಳನ್ನು ಕೊಡಲೇಬೇಕು ಅವರಿಗೆ ಈ ರೀತಿ 72 ಅದನ್ನ ಮತ್ತೆ ವಿಶ್ವ ಅದು ಒಂದು 1,000 ಹೆಚ್ಚಿದ್ರು ವಿಶ್ವ ಅದು ಅದೇ ಬೃಹತಿ ಸಹಸ್ರನಾಮ ಅಂತ ತಿಳ್ಕೊಂಡು ಹೇಳ್ತಾನೆ ಈ ರೀತಿ ಇರ್ತಕ್ಕಂಥದ್ದು ಅದಾದ ಮೇಲೆ ಇನ್ನ ಎನಿಸಿ 72,000 ಇಂತಿ ನಾಡಿಗಳನ್ನು ನಿಯಾಮಿಸುತ್ತ ಈ 72,000 ನಾಡಿಗಳಲ್ಲಿ ತಾನು ನಿಯಾಮಕನಾಗಿದ್ದಾನೆ ಈ ರೀತಿ ಇದ್ದಾನೆ ಇನ್ನು ಅದು ಅಲ್ಲದೇನೆ ಇನ್ನ ಏಕವಿಂಶತಿ ಅಂಬೋ ಕಡೆಗೆ ಇನ್ನೊಂದು ಅರ್ಥ ಮಾಡಬಹುದು ಏನು ಅಂತಂದ್ರೆ ಈ ಗಳಿಕೆ ಹೇಳಿದೆ ಶಕ್ತಿ ಪ್ರತಿಷ್ಠಾ ಸಂಯುಚ್ಚ ಪೂರ್ತಿ ಪ್ರವೃತ್ತಿ ರೇಮಚ ಕಲಾ ವಿದ್ಯಾ ಮತಿ ನೇತಿ ಮಾಯಾ ಕಾಲೋಗಿ ಪುರುಷ. ಈ ಹನ್ನೊಂದು ರೂಪಗಳೇನಿದ್ದಾವೆ ಸ್ತ್ರೀ ರೂಪಗಳು, ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮನಸ್ಸಿಗೆ ಅಲ್ಲಿಂದ ಪ್ರಚೋದನೆ ಮಾಡ್ತಾ ಇದ್ದಾನೆ ಆ ಹನ್ನೊಂದು ರೂಪಗಳು. ಅಥವಾ ಮತ್ಸ ಪೂರ್ವ ವರಾಹ ನರಸಿಂಹ, ಈ ದಶಾವತಾರಗಳೇನಿದ್ದಾವೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಲ್ಲಿ ಈ ಇಪ್ಪತ್ತೊಂದು ನಾಮಗಳು, ಇಪ್ಪತ್ತೊಂದು ಭಗವಂತ ರೂಪಗಳು, ತ್ರಿಪಂಚಕ ಏಕವಿಂಶತಿ ಚತುರ್ವಿಂಶತಿಗ ಎನಿಸಿ ಇದರಲ್ಲಿ ತಾನು ತಾನು ವ್ಯಾಪ್ತನಾಗಿಕೊಂಡು ಎಪ್ಪತ್ತೆರಡು ಸಾವಿರ ಇನಿತು ನಾಡಿಗಳು. ಇನ್ನು ಎಪ್ಪತ್ತೆರಡು ಸಾವಿರ ಹೇಗಾಯ್ತು ಅಂದ್ರೆ ಇಪ್ಪತ್ನಾಲ್ಕು ಇಂಟು ಮೂರು, ಯಾರು ಅಕಾರ ಉಕಾರ ಮಕಾರ ಅದು. ಈ ರೀತಿ ಇರ್ತಕ್ಕಂತಹ ಮೂರು ರೂಪದಿಂದ ವಿಶ್ವ ಚೈಸ ಪ್ರಾಜ್ಞ ಅಂತಕ್ಕಂತಹ ರೂಪದಿಂದ ತಾನು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ತಾನಿದ್ದಾನೆ. ಇದು ಹೇಗಿದ್ದಾನೆ, ಸೂರ್ಯನ ಕಿರಣಗಳು ಎಲ್ಲ ಕಡೆಗೆ ವ್ಯಾಪಿಸಿ ಹೇಗೆ ಬೆಳಕು ಮಾಡಬೇಕು ಅದೇ ರೀತಿಯ ಪ್ರತಿಯೊಂದು ನಾಡುಗಳಲ್ಲೂ ತಾನು ನಿಂತುಕೊಂಡು ಅಲ್ಲಿ ಎಲ್ಲರಿಗೂ ತಾನು ಪ್ರಕಾಶಮಾನವಾಗಿದ್ದಾನೆ, ಲೋಕಗಳು ಸರ್ವತ್ರ ಬೆಳಗುವನು. ಜೀವಲಿಂಗ ನಿರ್ಧ ಸ್ಥೂಲ ಕಲೇವರಗಳು ವಿಶ್ವ ತುರಗ ಗ್ರೀವ ಮೂಲೆ ಸಾತ್ವಿಕತ್ರೇಯ ಹಂಸಮೂರ್ತಿಗಳು ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರನ್ನ ಈರೆರಡು ರೂಪದಲ್ಲಿ ಭಾವಿಸುವುದು ಏಕೋನ ವಿಂಶತಿ ಮೂರ್ತಿ ಸರ್ವತ್ರ. ಇನ್ನ ಜೀವನ ಸ್ವರೂಪ ದೇಹ, ಲಿಂಗದೇಹ, ಅನಿರ್ಧ ದೇಹ, ಸ್ಥೂಲ ದೇಹ, ಈ ಸ್ಥೂಲ ಕಲೆಯವರುಗಳು ಪರಮಾತ್ಮ ವಿಶ್ವ ತುರಗ ಅಂದ್ರೆ ಹರಿಗ್ರೀವ ರೂಪ, ತುರಗ ಮೂಲೇಶ ಅಂದ್ರೆ ಮೂಲೇಶ ಅಂತ ಮೂಲೇಶ ಪಾದೇಶ ಅಗ್ರೇಶ ಅಂತಕ್ಕಂಥ ನಮ್ಮ ಹೃದಯ ಕಮಲದಲ್ಲಿ ಮೂಲೇಶ ನಾಮಕನ ಪಾದವನ್ನು ಆಶ್ರಯ ಮಾಡಿಕೊಂಡು ಮುಖ್ಯ ಪ್ರಾಣದೇವರು ಇದ್ದಾರೆ. ಮುಖ್ಯ ಪ್ರಾಣದೇವರ ಪಾದವನ್ನು ಆಶ್ರಯ ಮಾಡಿಕೊಂಡು ಜೀವ ಇದ್ದಾರೆ. ಇಲ್ಲಿ ಒಳಗಂತೂ ಕಲಿಯುಗದ ಮುಖ್ಯ ಪ್ರಾಣದೇವರ ಪಾದ ಆಶ್ರಯ ಮಾಡಿಕೊಂಡು ಇರಲೇಬೇಕು. ಆ ಹೃದಯದಲ್ಲಿ ಇರುವಾಗ ಕಲಿ ಇದು ವಾಯುದೇವರು ದ್ವೇಷಿಯಾದರೂ ವಾಯುದೇವರ ಪಾದ ಹಿಡ್ಕೊಂಡೇ ಇರಬೇಕು. ಅಲ್ಲಿ ಒಳಗೂ ವಾಯುದೇವರ ಪಾದ ಹಿಡ್ಕೊಂಡು ಹೊರಗೂ ವಾಯುದೇವರ ಪಾದ ಹಿಡ್ಕೊಂಡ್ರೆ ನಮ್ಮನ್ನು ಉದ್ಧಾರ ಮಾಡ್ತೇವೆ. ದೀನಂ ದೂರಂ ಅನಾಥಂ ಅಂತ ತಿಳ್ಕೊಂಡು ಹೇಳಿ ಉದ್ಧಾರ ಮಾಡ್ತಾರೆ. ಒಳಗೆ ಅನಿವಾರ್ಯವಾಗಿಟ್ಟು ಹೊರಗಡೆ ದ್ವೇಷ ಮಾಡದೆ ಒಳಗೆ ತಮಸ್ಸು ಹೋಗಿ ಹಾಕ್ತಾರೆ. ಅದಕ್ಕೋಸ್ಕರವಾಗಿ ಸ್ಥೂಲ ಕಲೆಯವರುಗಳು ವಿಶ್ವ ತುರಗ ಗ್ರೀವ ಮೂಲೇಶ ಅಚ್ಯುತ ತ್ರಯ ಹಂಸಮೂರ್ತಿಯವರು, ಹಂಸನಾಮಕರಾಗಿರ್ತಕ್ಕಂತಹ ಪರಮಾತ್ಮ ಅಲ್ಲಿಟ್ಕೊಂಡು ಮುಖ್ಯ ಪ್ರಾಣದೇವರ ಮೂಲಕವಾಗಿ ಹಂಸಮಂತ್ರ ಜಪವನ್ನು ಮಾಡಿಸ್ತಾ ಇದ್ದಾನೆ. ನಮ್ಮಲ್ಲಿ ಮುಖ್ಯ ಪ್ರಾಣದೇವರಿಗೂ ಸ್ವಾತಂತ್ರ್ಯ ಮಾಡುವ ಯೋಗ್ಯತೆ ಇಲ್ಲ. ಅಲ್ಲಿ ಹಂಸರೂಪ ಲಕ್ಷ್ಮೀ ನಾರಾಯಣನ ಪ್ರೇರಣೆಯಿಂದಲೇ ಮುಖ್ಯ ಪ್ರಾಣದೇವರು ಕೊಡು ಇಪ್ಪತ್ತೊಂದು ಸಾವಿರ ಆಗುವರು ಸ್ವಾಸರೂಪ ಹಂಸಮಂತ್ರ ಜಪ ತಾವು ಮಾಡ್ತೇನೆ. ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರನ ಈರೆರಡ ರೂಪದಲ್ಲಿ ಭಾವಿಸುವುದು ಏಕೋನ ವಿಂಶತಿ ಮೂರ್ತ ಸರ್ವತ್ರ. ಇದರಲ್ಲಿ ಶಾಂತಿಪತಿಯಾಗಿರ್ತಕ್ಕಂತಹ ಅನುರ್ಧನೇನೆ ನಾಲ್ಕು ರೂಪ ತಗೊಂಡು ಈ ಎಲ್ಲ ದೇವರಲ್ಲಿ ಇದ್ದು ತಾನು ಕಾರ್ಯ ಮಾಡ್ತಾ ಇದ್ದಾನೆ. ಯಾವ್ಯಾವ ಅಂತಂದ್ರೆ ಏಕೋನ ವಿಂಶತಿ ಮೂರ್ತಿ ಸರ್ವತ್ರ, ಹತ್ತು ಇಂದ್ರಿಯಗಳು, ಐದು ಪಂಚಭೂತಗಳು, ಮನಸ್ಸು, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ, ಈ ಹತ್ತೊಂಬತ್ತು ಈ ಇರ್ತಕ್ಕಂತಹ ರೂಪದಿಂದ ಪರಮಾತ್ಮ ತಾನಿದ್ದುಕೊಂಡು ಈ ನಾಲ್ಕು ರೂಪ ಯಾವುದು ಈ ನಾಲ್ಕು ದೇಹಗಳನ್ನು ತಾನಿದ್ದಾರೆ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂತದಿ ಬಿಂಬ ಜನಚೇತನಗಳೊಳಗಿತ್ತು. ಹೊರೆಯುವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ವಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂತದಿ. ಈ ಕರಡಿ ಚೆನ್ನಾಗಿತ್ತು ಅಂತಂದ್ರೆ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ತದೆ. ಕನ್ನಡಿ ಮೇಲೆ ಧೂಳು ಇದ್ದರಾಗಲಿ ಅಥವಾ ರಾವು ಕನ್ನಡಿ ಆದರಾಗಲಿ ನಮ್ಮ ಪ್ರತಿಬಿಂಬ ನೋಡಿ ನಾವೇ ಹೆದರಿಕೊಂಬುವ ಸ್ಥಿತಿ ಇರ್ತೀವಿ. ಅಷ್ಟು ವಿಕಾರವಾಗಿ ಕಾಣಿಸ್ತದೆ. ಯಾಕೆ ಅದು ಉಪಾಧಿಯ ದೋಷ, ಇವನ ದೋಷವಲ್ಲ. ಹಾಗೆ ದೋಷವಿಲ್ಲದೆ ಇರ್ತಕ್ಕಂತಹ ಕನ್ನಡಿಯಲ್ಲಿ ಪ್ರತಿಬಿಂಬ ಎಷ್ಟು ಚೆನ್ನಾಗಿ ತೋರಿಸ್ತದೆ, ಎಲ್ಲಾ ವಸ್ತುಗಳು ಚೆನ್ನಾಗಿ ಕಾಣಿಸ್ತೀವಿ. ಹಾಗೆ ಕಂಗೊಳಿಸಿ ಬಿಂಬ ಜಡಚೇತನಗಳೊಳಗಿದ್ದು ಒಳೆಯ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣಗೆ ಪರಮಾತ್ಮ ಎಲ್ಲರಲ್ಲೂ ಬಿಂಬನಾಗಿದ್ದಾನೆ. ಸಜ್ಜನರ ಮನಸ್ಸಿನಲ್ಲಿ ತಾನು ಚೆನ್ನಾಗಿ ಗೋಚರವಾಗ್ತಾ ಹೋಗ್ತಿರ್ತಾನೆ. ಯಾಗ ಒಳ್ಳೆಯ ಕನ್ನಡಿಯನ್ನು ನೋಡಿದಾಗ ಎಲ್ಲವನ್ನೂ ನಾವು ಚೆನ್ನಾಗಿ ನೋಡಬಹುದು. ಹಾಗೆ ಸಜ್ಜನರ ಮನದಲ್ಲಿ ಪರಮಾತ್ಮ ಮನಸ್ಸು ಅಂತಕ್ಕಂತಹ ಕನ್ನಡಿಯಲ್ಲಿ ಚೆನ್ನಾಗಿ ಹೊಳಿತಾ ಹೋಗ್ತಾನೆ. ಹೊಳಿತಾ ಹೋಗ್ತಾನೆ, ತನ್ನ ವಿಷಯವನ್ನು ಹೊಲಿಸ್ತಾ ಹೋಗ್ತಿರ್ತಾನೆ ದೇವರು. ಅದಕ್ಕೋತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. ಎಲ್ಲರಿಗ ಆ ರೀತಿ ಕಾಣಬಾರ್ದು ಅಂದ್ರೆ ಆ ಕನ್ನಡಿಯೇ ಹೊಲಸಾಗಿರ್ತದೆ. ಕನ್ನಡಿ ಹೊಲಸಾಗಿರುವಾಗ ಕ್ಯಾಕ್ ಕಾಣಿಸ್ತೇವೆ ಪ್ರತಿಬಿಂಬ ಚೆನ್ನಾಗಿ. ಹಾಗೆ ಮನಸ್ಸು ಕಲುಷಿತವಾದಾಗ ಆ ಕಲುಷಿತವಾದ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಹೇಗೆ ಬರ್ತೇವೆ? ಒಂದು ವೇಳೆ ಚಿಂತನೆ ಬಂದು ವಿರೋಧ ಅನ್ಯಥಾ ಜ್ಞಾನ ಮಿಥ್ಯಾಜ್ಞಾನ ಆದ ರೂಪದಲ್ಲಿ ಕಂಡುಬರುತ್ತೆ. ನಾವು ಎಷ್ಟೇ ಚೆನ್ನಾಗಿದ್ದು ರಾವು ಕನ್ನಡಿಯದಲ್ಲಿ ನಿಂತುಕೊಂಡಾಗ ಕನ್ನಡಿಯ ದೋಷ ನಮ್ಮ ಮುಖವೇ ಹಾಗೆ ವಿಕಾರವಾಗಿ ಕಾಣಿಸ್ತೇವೆ. ಹಾಗೆ ನಮ್ಮ ಮನಸ್ಸು ಕಲುಷಿತವಾದಾಗ ಸಜ್ಜನರ ಮನಸ್ಸು ನಿಷ್ಕಲ್ಮಶವಾಗಿರ್ತಕ್ಕಂಥ ಕನ್ನಡಿ, ದುಷ್ಟರ ಮನಸ್ಸು ಕಲುಷಿತವಾಗಿರ್ತಕ್ಕಂಥ ಕನ್ನಡಿ ಅಲ್ಲಿ ಸರಿಯಾಗಿ ಕಾಣುವುದಿಲ್ಲ. ಒಂದೇ ಯಾಕೆಂದ್ರೆ ಈ ಕೃಷ್ಣ ಕಂಸನ ಸಭೆಯಲ್ಲಿ ಪ್ರವೇಶ ಮಾಡಿದ, ಪ್ರವೇಶ ಮಾಡದೆ ಒಬ್ಬೊಬ್ಬರು ಒಂದು ರೀತಿ ಕಂಡ. ಯಾಕೆ ಹಾಗೆ ಕಾಣಬೇಕಾಗಿತ್ತು? ಒಬ್ಬೇ ವ್ಯಕ್ತಿ ಮಲ್ಲಾನಾಮ ಸನಿಹಿ ನೃಣಾಂ ನರವರ ಸ್ತ್ರೀನಾಂ ಸ್ಮರೋ ಮೂರ್ತಿಮ ಅಂತ ಹೇಳಿದ. ಅಲ್ಲಿರ್ತಕ್ಕಂಥ ಚಾಲೋರ ಮುಚ್ಚಿಕಾದಿಗಳಿಗೆ ಸಿಡ್ಲು ಕಂಡ ನೃಣಾಂ ನರವರ ಸಾಮಾನ್ಯ ಪ್ರಜೆಗಳಿಗೆ ತಮ್ಮನ್ನು ರಕ್ಷಣೆ ಮಾಡೋದಾದ ಕಂಡ ಸ್ತ್ರೀನಾಂ ಸ್ಮರೋ ಮೂರ್ತಿಮ ಅಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಮನ್ಮಥ ಕಂಡ ಅಲ್ಲಿರ್ತಕ್ಕಂಥ ಯಾರು ರಾಜರ ದುಷ್ಟರಾಜರಾದರೂ ತಮ್ಮನ್ನ ಶಾಸ್ತ್ರ ತಮ್ಮನ್ನ ಶಿಕ್ಷೆ ಮಾಡ್ತಕ್ಕಂಥ ರಾಜ ಕಂಡ ಹಾಕಂಡ ಕೊನೆಗೆ ಮೃತ್ಯು ಗೋಜಪತಿ ಒಬ್ಬೊಬ್ಬರು ಕೊನೆಗೆ ಕಂಸನಿ ಹಾಕಂಡ ಮೃತ್ಯು ದೇವತೆ ಕಂಡ ಹಾಕಂಡ. ಯಾಕೆ? ಅವರವರ ಭಾವಕ್ಕೆ ತಕ್ಕ ಹಾಗೆ. ಆಗ ನಮ್ಮ ಮನಸ್ಸು ಕಲುಷಿತವಿಲ್ಲದೆ ಇದ್ದಾಗ ಶಾಸ್ತ್ರ ಪಂಕ್ತಿಗಳು ನಮ್ಗೆ ಸರಿಯಾದ ಅರ್ಥವಾಗ್ತಾ ಹೋಗ್ತೇವೆ. ಮನಸ್ಸೇ ಕಲುಷಿತವಾದಾಗ ಶಾಸ್ತ್ರ ಪಂಕ್ತಿಗಳು ಒಬ್ಬೊಬ್ಬರು ಹೇಗೆ ಬೇಕಾದ್ರೆ ಹಾಗೆ ಅರ್ಥವಾಗ್ತಾ ಹೋಗ್ತೇವೆ. ಹಾಗಾಗಿ ಮತ್ತೆ ಇವತ್ತು 21 ಮತಗಳು ಹುಟ್ಟಿರ್ತಕ್ಕಂಥದ್ದು ಒಂದೇ ಭಾಷ್ಯದ ಮೇಲೆ ಒಂದೇ ಬ್ರಹ್ಮಸೂತ್ರದ ಮೇಲೆ ಇಷ್ಟು ಜನ ಹೇಗೆ ಬರೆದ್ರು ಅವರವರು ಎಷ್ಟು ಸ್ವಚ್ಛವಾದ ಕನ್ನಡಿಗೆ ಶಿವದಾಚಾರ್ಯ ಸ್ವಚ್ಛವಾದ ಕನ್ನಡಿಯಾದ್ದರಿಂದ ಯಥಾವತ್ತಾಗಿ ಭಾಷ್ಯದ ಅರ್ಥವನ್ನ ವೇದವ್ಯಾಸದೇವರ ಅರ್ಥವನ್ನು ತಿಳಿಸುತ್ತಾ ಅದಕ್ಕೆ ಅಂತ ಇಲ್ಲಿ ಈ ರೀತಿಯಂತ ಬಳವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಲ್ಲಿ ತಾ ನಿಶ್ಚಲ ಅಲ್ಲಿ ಆ ಸಜ್ಜನ ಮನಸ್ಸಿನಲ್ಲಿ ನಿಶ್ಚಲವಾಗಿ ನಿಂತಿರುತ್ತಾನೆ ದೇವರು. ಅಲ್ಲಿ ಹೋಗೋದೇ ಇಲ್ಲ, ಇನ್ನ ನಿರಾಮಯನಾಗಿದ್ದಾನೆ, ಅಲ್ಲಿ ಶುದ್ಧವಾಗಿದ್ದಾನೆ. ಯಾವ ವಿಧವಾಗಿರ್ತಕ್ಕಂಥ ದೋಷಾದಿಗಳಿಲ್ಲ ಇರ್ತಕ್ಕಂಥ ಮನಸ್ಸು ನಿರ್ವಿಕಾರನಾಗಿ ನಿರಾಶ್ರಯನಾಗಿ ಅನಂತನಾಗಿ ಪರಮಾತ್ಮ ಇದ್ದಾನೆ. ಈ ಶರೀರ ಚತುಷ್ಟಯಗಳು ಕೋಶದ ಅಂದ್ರೆ ಮಾನಸಿಕವಾಗಿ ಭಗವಂತನ ದರ್ಶನ ಮೊದಲು. ದೇವರ ದರ್ಶನ ಮೂರು ರೀತಿಯಲ್ಲಿ ಆಗ್ತದೆ ಅಂತಾರೆ ಭಾಗವತರು. ಮೊದಲು ಮಾನಸಿಕ ದರ್ಶನ, ಮಾನಸಿಕ ಅವನ ಜ್ಞಾಪಕ ಬಂತು ಅಂದ್ರೆ ನಮ್ಮ ದರ್ಶನ ಆದಾಗೆ ಲೆಕ್ಕನ ಮನಸ್ಸಿಗೆ ಬಂತು. ಆ ರೀತಿ ಮನಸ್ಸಿಗೆ ಪದೇ 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 ದೇವರ ಜ್ಞಾಪಕ ತಂದುಕೊಳ್ತಾ ಆ ದೇವರ ಏನ್ ಮಾಡ್ತೇನೆ ಧ್ಯಾನಕ್ಕೆ ಸಿಗ್ತಾನೆ. ಧ್ಯಾನ ಅಂದ್ರೆ 1 ನಿಮಿಷ 2 ನಿಮಿಷ 5 ನಿಮಿಷ ಆ ಭಗವದ್ ರೂಪವನ್ನು ಬಿಟ್ಟು ಮನಸ್ಸು ಹೋಗಲ್ಲ, ಧ್ಯಾನಕ್ಕೆ ಸಿಗ್ತಾನೆ. ಆ ರೀತಿ ಧ್ಯಾನ ಮಾಡ್ತಾ ಬಿಂಬದರ್ಶನ ಆಗುತ್ತೆ. ಅದಕ್ಕೆ ಮೊದಲು ನಮ್ಮ ಸ್ಟೇಜ್ ಯಾವುದು? ಮನಸ್ಸಿಗೆ ದೇವರ ಜ್ಞಾಪಕ ಮಾನಸಿಕವಾದ ದರ್ಶನ, ಧ್ಯಾನ ದರ್ಶನ, ಬಿಂಬದರ್ಶನ, ಮೂರಿದೆ. ಅದಕ್ಕೆ ಅದನ್ನು ಹೇಳ್ತಾ ಇದ್ದೆ. ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತೀಪತಿ ಪ್ರಾಣೇಶ 21,600 ಎನಿಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದವರ ಕೈಬಿಡಿದಿ ಸರೋಜ ಭವಾಂಡಗಳು ಸರ್ವತ್ರ ತುಂಬಿದನು. ಈ ಶರೀರ ಚತುಷ್ಟಯಗಳು ಇಲ್ಲ ಪದೇ ಪದೇ ಹೇಳ್ತಾರೆ. 4 ಶರೀರದಲ್ಲಿ ತಾವು ಭಾರತೀಪತಿ ಮುಖ್ಯ ಪ್ರಾಣದೇವರಿದ್ದಾರೆ. ನಮ್ಮಲ್ಲಿ ಕೆಲವರೇನು ಬಹುಜನರು ಸ್ವರೂಪ ದೇಹದಲ್ಲಿ ವಾಯುದೇವರು ಪ್ರವೇಶವಿಲ್ಲ. ಆಚಾರ್ಯ ಬೃಹದಾರ್ಮಿಕ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವರೂಪ ದೇಹದಲ್ಲಿ ವಾಯುದೇವರು ಪ್ರವೇಶ ಉಂಟು ಅಂತ. ಇನ್ನ ಈ ಜಗನ್ನಾಥದಾಸರಂತೂ ಪದೇ ಪದೇ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಈ ಶರೀರ ಚತುಷ್ಟಯಗಳು ಈ 4 ಆ ಶರೀರ ಚತುಷ್ಟಯಗಳೊಂದು ಕೆಲ ವ್ಯಾಖ್ಯಾನಕಾರಿ ಏನ್ ಮಾಡ್ತಾರೆ ಅನುಲಿಂಗ ದೇಹ ಅಂತ ಇನ್ನೊಂದು ಚಿಂತನೆ ಮಾಡ್ತಾರೆ. ಲಿಂಗದೇಹ, ಅನುಲಿಂಗ ದೇಹ, ಅದು ಅನಿರುದ್ಧ ದೇಹ, ಸ್ಥೂಲ ದೇಹ, ಈ 4 ದೇಹವತ್ತೇ ಹೊರತು ಸ್ವರೂಪ ದೇಹ ಲೆಕ್ಕವಿಲ್ಲ ಅಂತಕ್ಕಂಥದ್ದು ಅನುಲಿಂಗ ದೇಹ ಅಂತಕ್ಕಂಥದ್ದು ಒಂದು ಹೊಸ್ತಾಗಿ ಹೇಳ್ತಾರೆ. ಆದ್ರೆ ಸಾಮಾನ್ಯವಾಗಿ ಪ್ರಚಲಿತವಾಗಿರ್ತಕ್ಕಂಥದ್ದು ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತಕ್ಕಂಥದ್ದು ಒಂದೇ. ಈ ರೀತಿ ಅದಕ್ಕೆ ಚತುಷ್ಟಯಗಳು ಕೋಶಧಾತುಗ ಭಾರತೀಪತಿ, ಇನ್ನ ಕೋಶಗಳು ಪಂಚಕೋಶಗಳಲ್ಲಿ ಸಪ್ತ ಧಾತುಗಳಲ್ಲಿ ಕೂಡ ಭಾರತೀಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು 21,600 ಎನ್ನುವ ಪ್ರತಿನಿತ್ಯ 24 ಗಂಟೆ ಒಳಗಾಗಿ 21,600 ಸ್ವಾಸರೂಪ ಹಂಸ ಮಂತ್ರ ಜಪವನ್ನು ತಾವು ಮಾಡಿ ಏನು ಪೂರಕ ಕುಂಭಕ ರೇಚಕ ಇದೆಲ್ಲ ಇರದೆ ಆಗ ಮತ್ತೆ ಸೂರ್ಯ ಚಂದ್ರನ ನಾಳೆ ಇದರಲ್ಲಿ ಇಟ್ಕೊಂಡು 21,600 ಸ್ವಾ ಅಂದ್ರೆ ಹಂಸ ಸೋಹಂ ಒಳಗೆ ಎಳ್ಕೊಳ್ಳುವಾಗ ಪೂರಕ ಹಂಸ ಕುಂಭಕ ಸೋಹಂ ಮತ್ತೆ ಉಸಿರು ಬಿಡ್ತಕ್ಕಂಥ ರೇಚಕ ಸ್ವಾಹ ಈ ರೀತಿಯಾಗಿರ್ತಕ್ಕಂಥದ್ದು 21,600 ನಾವು ಉಸಿರಾಡ್ತೀವಿ ಅಂತ ಒಂದು ನಿಯಮ ಉಂಟು. ಅದೆಲ್ಲವೂ ಕೂಡ ಕೇವಲ ನಾವು ಬದುಕುವುದಕ್ಕೋಸ್ಕರ ಆಗ್ತಕ್ಕಂಥದ್ದಲ್ಲ ಹಂಸ ಮಂತ್ರ. ಅದನ್ನ ಸಾಕ್ಷಾತ್ ಆಚಾರ್ಯರು ಮಹಾಹಂಸ ಮಹಾಮಂತ್ರ ಅಂತ ಅದರ ಫಲ ವಿಪರೀತ ಹೇಳ್ತಾ ಇದೆ. ಹಂಸ ಮಂತ್ರ ಧರ್ಮಾರ್ಥ ಕಾಮ ಮೋಕ್ಷ ಕಲ್ಪ ಉಚ್ಚ ವಿಷ್ಣು ಪ್ರೀತಿಕರ ತತ್ವಜ್ಞಾನಪ್ರದ ಅಶೇಷ ದೋಷ ಪರಿಹಾರಕ ಅಷ್ಟೈಶ್ವರ್ಯಪ್ರದ ಅಂತಾರೆ. ವಿಷ್ಣು ಫಲ ಕೊಡ್ತೇ ಹಂಸ ಮಂತ್ರ ಅಂತಾರೆ. ಅದಕ್ಕೆ ಎಷ್ಟೊತ್ತು ಒಂದು 2 ನಿಮಿಷ ಹೇಳಿಸಲ್ಲಷ್ಟೇ. ಮೊದಲ ದಿವಸ ಹಿಂದಿನ ದಿವಸದ್ದು ಉಪಸಂಹಾರ ಮಾಡ್ತಕ್ಕಂಥದ್ದು. ಹಿಂದಿನ ಸೂರ್ಯೋದಯದಿಂದ ಈ ದಿವಸ ಸೂರ್ಯೋದಯದವರಿಗೆ ಮುಖ್ಯ ಪ್ರಾಣ ದೇವರು ನನ್ನ ದೇಹದಲ್ಲಿದ್ದು 21,600 ಶ್ವಾಸರೂಪ ಹಂಸ ಮಂತ್ರ ಜಪವನ್ನು ತಾವು ಮಾಡಿ ಈ ದೇಹದಿಂದ ಮಾಡಿಸಿದ್ದಾರೆ ಅಂತ ಅದನ್ನ ಭಗವದರ್ಪಣ. ಮತ್ತೆ 6ನೇ ದಿವಸಕ್ಕೆ ಸಂಕಲ್ಪ, ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ಇಷ್ಟು ಫಲವನ್ನು ಹೇಳಿದ್ದಾರೆ. ಅದರಲ್ಲಿ ಕೂಡ ಧ್ಯಾನ ಶ್ಲೋಕದಲ್ಲೇನೆ ಸೂರ್ಯಾಂತರ್ಗತ ಭಗವದ್ ಉಪಾಸನೆ, ಚಂದ್ರಾಂತರ್ಗತ ಭಗವದ್ ಉಪಾಸನೆ ಎರಡು ಅದಿದ್ರು. ಸಾಮಾನ್ಯವಾಗಿ ಧನ್ವಂತರಿ ಮಂತ್ರದಲ್ಲಿ ಚಂದ್ರಾಂತರ್ಗತ ಭಗವದ್ ಉಪಾಸನೆ ಉಂಟು, ಇನ್ನ ಈ ಗಾಯತ್ರಿಯಲ್ಲಿ ಸೂರ್ಯಾಂತರ್ಗತ ಭಗವದ್ ರೂಪ ಉಂಟು. ಆದ್ರೆ ಈ ಹಂಸ ಮಂತ್ರದಲ್ಲಿ ಎರಡು ಮಂತ್ರ ಧ್ಯಾಯೇತ್ ರವಿಂದು ರವಿ ಇಂದು ಕರವಿಂದು ಸಹಸ್ರ ಲಕ್ಷ ಕಾಂತಿ ಪ್ರಿಯ ಸಹಿತ ಮಾಸ್ತಿ ಬಿಂದು ಬಿಂದೆ ಶಂಕಾರಿ ದೋದ್ವಯ ಮುದರ್ಕ ಮಹೇಂದ್ರ ಬಿಂಬ ಸಂಸಿದ್ಧವಾದ ನಮಸ್ತೆಯನ್ನ ರಮಾದಿನಾಥಂ ಅಂತ. ಸೂರ್ಯಾಂತರ್ಗತ ಭಗವದ್ ಉಪಾಸನೆಯೂ ಉಂಟು, ಚಂದ್ರಾಂತರ್ಗತ ಭಗವದ್ ಉಪಾಸನೆಯೂ ಉಂಟು. ಸೂರ್ಯಾಂತರ್ಗತ ಭಗವದ್ ಉಪಾಸನೆ ನಮ್ಮ ಜ್ಞಾನ ಪರಿಹಾರ. ಸೂರ್ಯೋದಯವಾದ ಮೇಲೆ ಕತ್ತಲೆ ಎಲ್ಲ ಪರಿಹಾರವಾಗಿ ಸಮಸ್ತ ವಸ್ತುಗಳು ಹೇಗೆ ಗೋಚರವಾಗುತ್ತೆ. ಚಂದ್ರಾಂತರ್ಗತ ಭಗವದ್ ಉಪಾಸನೆಯಿಂದ ನಮಗೆ ತಾಪತ್ರಯಗಳು ಪರಿಹಾರ, ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ. ಹಗಲು ವಿಪರೀತ ಬಿಸಿಲಿನ ತಾಪದಿಂದ ನೊಂದಿರ್ತಕ್ಕಂಥವರಿಗೆ ರಾತ್ರಿ ಚಂದ್ರೋದಯವಾದ ಹೇಗೆ ತಾಪ ಪರಿಹಾರ, ಹಾಗೆ ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂಥ ದೇಶಗಳಿಗಿಂತ ಅವರ ಕೈಬಿಡಿದಿ ಸರೋಜ ಭವಾಂಡಗಳು ಸರ್ವತ್ರ ತುಂಬಿದರು. ಅಷ್ಟು ಶ್ರೇಷ್ಠವಾದ ಮಂತ್ರ ಇದು ಹಂಸ ಮಂತ್ರ ಅಂತಕ್ಕಂಥ. ನಮಗೆ 100 ಜಪ ಮಾಡುವ ಅಧಿಕಾರವಿಲ್ಲ. ಒಂದು 10 ಹಂಸ ಸೋಹಂ ಸ್ವಾಹ ಅಂತ ಹೇಳ್ಬಿಟ್ಟು ತಾವು ಜಪ ಮಾಡಿ ಬಿಟ್ಬಿಡು. ಹೌದು, ಹಂಸ ಸೋಹಂ ಸ್ವಾಹ ಅಂತ ಹೇಳಿದ್ರು ಅಲ್ಲಿ ಸೋಹಂ ಉಪಾಸನೆ ಬರ್ತಾದಲ್ಲ, ವಾಯುದೇವರು ಮಾಡ್ತಾರೆ ಮತ್ತೆ ಹಾಗಾದ್ರೆ ಸೋಹಂ ಅಂತ ಉಪಾಸನೆ ಬರ್ತಾದಲ್ಲ. ಹಂಸ ಸೋಹಂ ಸ್ವಾಹ ಮಂತ್ರತ್ರಯ 3 ಮಂತ್ರಗಳು 6 ಅಕ್ಷರ ಅಂದ್ರೆ ಸೋಹಂ ಅಂದ್ರೆ ಅದ್ವೈತಿಗಳು ಮಾಡ್ತಕ್ಕಂತಹ ಸೋಹಂ ಉಪಾಸನೆ ಅಲ್ಲ ಇಲ್ಲಿ. ಮತ್ತೆ ಯಾವುದು ಅಂತಂದ್ರೆ ಇಲ್ಲಿ ನಾವು ಹಂಸ ಅಂದ್ರೆ ಬೇಕಾದಷ್ಟು ಅರ್ಥವನ್ನು ಹೇಳ್ತಾ ಇದ್ದೇವೆ. ನಾವು ಅರ್ಥವನ್ನು ನಾವೇನ್ ಮಾಡಬೇಕು, ನಮಗೆ ಉಳಿಯೋದ್ರಿಂದ ಹಂಸ ಅಂದ್ರೆ ಹಿರತ್ಯ ಕೆಲ ದೋಷ ಅಂದ್ರೆ ಆಚಾರ ಸಕಲರ ದೋಷಗಳನ್ನ ನಾಶ ಮಾಡ್ತಾನ ಅಂತಿಂದ ಹಂಸ ಅಂತ ತಿಳ್ಕೊಂಡ ಹೆಸರು, ಹಂಸ ಅಂತ ತಿಳ್ಕೊಂಡ ಹೆಸರು. ಇನ್ನ ಹಂಸ ಅಂದ್ರೆ ತಾ ಇನ್ನೊಬ್ಬರ ದೋಷಗಳನ್ನ ತಾನೇ ಆಗಿದ್ದಾನೆ ಹಂಸ ಅಂದ್ರೆ. ಹಂಸ ಪಕ್ಷಿ ಅಂದ್ರೆ ಇಲ್ಲೆಲ್ಲೂ ಸಿಗಲ್ಲ, ಮಾನಸ ಸರೋವರದಲ್ಲಿ ಸಿಗ್ತದೆ. ಅದನ್ನು ಹುಡುಕಿದ್ರು ಒಂದು ಕಪ್ಪು ಡಾಟ್ ಕೂಡ ಸಿಗಲ್ಲಂತೆ, ಅಷ್ಟು ಶ್ವೇತವನ್ನು ಇರ್ತಂತ ಹಂಸ ಪಕ್ಷಿ ಅಂತಕ್ಕಂಥದ್ದು. ಹಾಗೆ ತಾನು ಶುದ್ಧನಾಗಿರ್ತಕ್ಕಂಥವ್ರು. ಇನ್ನು ಹಂಸ ಅಂದ್ರೆ ಹಂಸ ಹೇಗೆ ಸುಗಮ ಪ್ರಸವನಿತ್ತ ನಾಶು ಬಂತು ಮತ್ತೆ ಹಾಲು ನೀರು ಬೆರೆಸಿಟ್ರೆ ಹಾಲಿನ ಮಾತ್ರ ಕುಡಿತದೆ ನೀರನ್ನು ಬಿಟ್ಬಿಡುತ್ತೆ. ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಎಲ್ಲರಲ್ಲಿದ್ದರೂ ಎಲ್ಲ ಜೀವನ ಮೂಲಕವಾಗಿ ಅಶುಭವನ್ನು ಸ್ವೀಕಾರ ಮಾಡ್ತಾನೆ ಅಂತ ಇಲ್ಲ. ಶುಭಂ ಪಿಬತ್ಯಶೋ ನಿತ್ಯಂ ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ಯಾಕೆ ಹಂಸದಲ್ಲೇ ಆ ಗುಣ ಪ್ರಕಟ ಮಾಡ್ತಾ ಇದ್ದಾನೆ. ಈ ರೀತಿ ಗುಣಗಳನ್ನು ಸಾಧ್ಯ ಮೂರು ಸಾಕು ಹಂಸ ಅಂತಕ್ಕಂಥದ್ದು ಹೇಳು. ಮುಂದಿನ ಮಂತ್ರ ಸೋಹಂ ಅವನೇ ನಾನು ಅಂತು ನಾಚಿಕೆ ಆಗಲ್ಲ. ನಮ್ಮ ದೋಷಗಳನ್ನೇ ಪರಿಹಾರ ಮಾಡಿಕೊಳ್ಳಕ್ಕೆ ನಮಗೆ ಆಗ್ತಾ ಇಲ್ಲ. ನಮ್ಮ ದೋಷ ನಮ್ಮಲ್ಲಿ ದೋಷಗಳೇ ಜಾಸ್ತಿ ಇರ್ತಕ್ಕಂಥದ್ದು, ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗ ನಾವು ಇನ್ನೊಬ್ಬ ದೋಷ ಏನು ಪರಿಹಾರ ಮಾಡ್ತೀವಿ ನಾವು ಇಲ್ಲ ಅದಲ್ಲ. ಇನ್ನ ತಾನು ಹೇಗೆ ನಿರ್ದೋಷನಾಗಿದ್ದಾನೆ, ದೋಷ ತಾನು ದೋಷ ಶೂನ್ಯನ ಇನ್ನೊಬ್ಬರ ದೋಷಗಳನ್ನು ನಾಶ ಮಾಡ್ತಾ ಇದ್ದಾನೆ. ತಾನು ಸ್ವಯಂ ದೋಷ ದೂರನಾಗಿದ್ದಾನೆ, ನಮ್ಮಲ್ಲಿ ದೋಷಗಳು ತುಂಬಿದ್ದಾವೆ. ಇನ್ನ ನಾವು ಯಾವ್ದರ ಸಿಕ್ಕರೆ ಅದನ್ನು ಅನುಭವಿಸ್ತೀವಿ ನಾವು. ಆ ಪರಮಾತ್ಮ ಹಾಗಲ್ಲ, ಎಲ್ಲರಲ್ಲಿ ಇದ್ರೂ ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ನಾವು ನೀರು ಬೆರೆಸ್ತರೂ ಕುಡಿತೀವಿ, ವಿಷ ಬೆರೆಸ್ತರೂ ಕುಡಿತೀವಿ, ವಿಷ ಬೆರೆಸ್ತೇವೆ ಹಾಗೂ ಅದರ ಪರಿಣಾಮ ಮೇಲೆ ಆಗ್ತೇವೆ. ನೀರು ಬೆರೆಸಿದ ಹಾಲು ಕುಡಿತೀವಿ, ಒಳ್ಳೆ ಹಾಲು ಕೊಟ್ಟರೂ ಕುಡಿತೀವಿ, ಅದರ ಪರಿಣಾಮ ನಮಗಾಗ್ತದೆ ಅಂದಾಗ ಇವು ಮೂರು ನಮ್ಮಲ್ಲಿಲ್ಲ. ಆಮೇಲೆ ಸೋಹಮತ್ ಯಾಕೆ ಬಂತು, ಅವರ ಬಿಂಬ ನಾನು ಪ್ರತಿಬಿಂಬ ತತ್ ಸದೃಶಂ ತದಧೀನತ್ವ ಅಂದರೆ ಪ್ರತಿಬಿಂಬದ ಲಕ್ಷಣ ಏನು ಅಂದ್ರೆ ತತ್ ಸದೃಶತ್ವ ಆ ರೂಪದಂತೆ ಇದೆ, ಪರಮಾತ್ಮನ ರೂಪದಂತೆ ಜೀವನ ರೂಪವದೇ. ಅಂದ್ರೆ ಪರಮಾತ್ಮನ ರೂಪದಂತೆ ಜೀವನ ರೂಪ ಅದೇ ಎಂಬಾದ್ರು ಜೀವನ ರೂಪದಂತೆ ರೂಪ ತಗೊಂಡು ಪರಮಾತ್ಮ ಇದ್ದಾನೆ ಹೊರತು ಪರಮಾತ್ಮನ ರೂಪದಂತೆ ಜೀವನ ರೂಪವಲ್ಲ. ಯಾಕೆ ಅನಂತ ರೂಪಗಳು ಪರಮಾತ್ಮ, ಆದ್ರಿಂದ ಅನಂತ ರೂಪಗಳು ನಮ್ಗೆ ಯಾರಿಗೂ ಇಲ್ಲ. ಮತ್ತೆ ಪರಮಾತ್ಮ ಏನ್ ಮಾಡಿದ್ದಾನೆ, ನಮ್ಮ ಅಸ್ತಿತ್ವವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಜೀವನ ಸ್ವರೂಪ ದೇಹದಂತೆ ರೂಪವನ್ನು ತೆಗೆದುಕೊಂಡು ಬಿಂಬನಾಗಿದ್ದಾನ. ಆದ್ರಿಂದ ಆ ರೂಪಕ್ಕೂ ಜೀವನಕ್ಕೂ ಸದೃಶತ್ವ ಉಂಟು. ಅಷ್ಟೇ ಹೊರತು ಸದೃಶತ್ವ ತದಧೀರತ್ವಂ ಅಂದರು. ಆ ರೂಪ ಆಗಿರುತ್ತದೆ, ಆದರೆ ಬಿಂಬದ ಅಧೀನ ಪ್ರತಿಬಿಂಬ ಅಂತಕ್ಕಂಥದ್ದು. ಆದ್ದರಿಂದ ನೀನು ಬಿಂಬ, ನಾನು ಪ್ರತಿಬಿಂಬನಾಗಿದ್ದೇನೆ, ಆದರೆ ರೂಪ ಮಾತ್ರ ನಿನ್ನಂತಾದ ಸ್ವಾಮಿ. ಅಷ್ಟೇ ಹೊತ್ತಿನ ರೂಪ ನಿನ್ನಂತ ಅದೇ ಹೊತ್ತಿನ ನೀನೇ ನಾನಲ್ಲ ಅಂತ ತಿಳ್ಕೊಂಡು ಈ ಜ್ಞಾನ ಸದಾ ಇರು. ಸೋಹಂ ಸ್ವಾಹ ಅಂದ್ರೆ ಈ ರೀತಿ ಧ್ಯಾನ ಮಾಡ್ತಾ ಇದ್ದೇನೆ, ಈ ರೀತಿ ಮಾಡ್ತಾ ಇದ್ದಾನೆ. ಸಿರಗಳೈದೈದೆರಡು, ಬಾಹುಗಳೆರಡು, ಪಾದಗಳೊಂದು, ಮಧ್ಯೋದರದಿ ಶೋಭಿಪ ವಾಂಗ್ಮನೋನಿಪ ನಿತ್ಯದಲ್ಲಿ ಕರಣ ಧಾತುಗಳಲ್ಲಿ 72,000 ನಾಡಿಗಳೊಳಿಪ ಅರವಿದೂರನು ಭಾರತ ಪ್ರತಿಪಾದ್ಯನಿಂದಿರಿಸಿ. ಸಿರಗಳ ಐದೈದೆರಡು, ಸಿರಗಳು ಯಾವುದು? ಐದು ಭೂತಗಳು. ಅದಾದ್ಮೇಲೆ ನಾಲ್ಕು ವೇದಗಳು, ಒಂದು ಮಹಾಭಾರತ, ಇವೆರಡು. ಅದಾದ್ಮೇಲೆ ಸಿರಗಳ ಐದೈದೆರಡು ಯಾವುದು? ಹತ್ತು ಉಪನಿಷತ್ತುಗಳು, ಹತ್ತು ಉಪನಿಷತ್ತುಗಳು, ಪಂಚಭೂತಗಳು, ನಾಲ್ಕು ವೇದಗಳು, ಒಂದು ಮಹಾಭಾರತ, ಹತ್ತು ಉಪನಿಷತ್ತುಗಳು ಅಥವಾ ಹತ್ತು ಇಂದ್ರಿಯಗಳು, ಇವೆಲ್ಲವೂ ಕೂಡ ಬಾಹುಗಳು. ಬಾಹುಗಳು ಎರಡು, ಪುಣ್ಯ ಪಾಪ ಎರಡು, ಭಗವದ್ ರೂಪ ಇದು. ಈ ರೀತಿ ಪುಣ್ಯ ಪಾಪ ಅಂತಕ್ಕಂತಹ ಎರಡು ಕೈಗಳು. ಪಾದಗಳು ಒಂದೊಂದು ಮಧ್ಯೋದರಲ್ಲಿ ಇನ್ನ ಯಾವುದು? ಅಹಂಕಾರ ಮತ್ತು ಅಹಂಕಾರ ತತ್ವ, ಮನಸ್ತತ್ವ, ಇವೆರಡು. ಇವೆರಡು ತಿಳ್ಕೊಂಡು ವ್ಯಾಖ್ಯಾನ ಕಾಟ ಹೇಳ್ತಾ ಇದೆ. ಪಾದಗಳು ಒಂದೊಂದು ಮಧ್ಯೋದರಲ್ಲಿ ಶೋಭಿಪ ವಾಗ್ ಮನೋಮಯ ನಿಪ ನಿತ್ಯದಲ್ಲಿ ವಾಕ್ ಅಭಿಮಾನಿಯಾಗಿ ವಾಕನ್ನು ಹೊರಡಿಸ್ತಾ ಇದ್ದಾನೆ. ಮನೋಮಯ ರೂಪದಿಂದ ತಾನಿದ್ದಾನೆ, ಮನೋಮಯ ರೂಪದಿಂದ ತಾನಿದ್ದು ವಾಂಗ್ ರೂಪ, ಮನೋಮಯ ರೂಪ ತಾನಿಟ್ಕೊಂಡು ಅಂದ್ರೆ ಈ ವಾಕ್ ಬರ್ತಕ್ಕಂಥದ್ದು ಅವನು ಹರಡಿಸ್ತಕ್ಕಂಥದ್ದು ಆ ಅಕ್ಷರದಲ್ಲಿತ್ತು. ಇನ್ನು ಮನಸ್ಸಿನಲ್ಲಿ ತಾನಿದ್ದುಕೊಂಡು ಅದನ್ನು ಪ್ರಚೋದನೆ ಮಾಡುವನು. ಅಂದ್ರೆ ಮನಸ್ಸು ನನ್ನ ಅಧೀನವಿಲ್ಲ, ವಾಕ್ಗಳು ನನ್ನ ಅಧೀನವಿಲ್ಲ. ಇಪ್ಪ ನಿತ್ಯದಲ್ಲಿ ಕರ್ಣ ಧಾತುಗಳಲ್ಲಿ, ಕರ್ಣ ಅಂತಂದ್ರೆ ಇಂದ್ರಿಯಗಳು, ಅವುಗಳಲ್ಲಿ ಮತ್ತು ಧಾತುಗಳಲ್ಲಿ ಸಪ್ತ ಧಾತುಗಳು, ತ್ವಚರ್ಮ ಮಾಂಸ ವಿದ್ರ ಮಜ್ಜ ಮೇಧಸ್ಸು 72,000 ನಾಡಿಗಳೊಳಗಿದ್ದು, ಮತ್ತೆ 72,000 ನಾಡಿಗಳೊಳಗೆ ಇಪ್ಪ ಅರವಿದವರನ್ನು ಭಾರತ ಪ್ರತಿಪಾದ್ಯ ನಿಂದಿರಿಸಿ. ಭಾರತದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಕೃಷ್ಣ ಈ ರೀತಿಯಾದ ನಮ್ಮ ದೇಹದಲ್ಲಿ ಎಲ್ಲ 72,000 ನಾಡಿಗಳಲ್ಲಿ, ಆಮೇಲೆ ಈ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಲ್ಲಿ ಪುಣ್ಯ ಪಾಪ ಅದರ ಅಹಂಕಾರ ಅಂದ್ರೆ ಏನು ಎಲ್ಲ ಕಡೆಗೆ ಅವನಿದ್ದಾನೆ ಅಂತಕ್ಕಂತಹ ತಿಳು. ಅಂದ್ರೆ ಅವನಿಲ್ಲದೆ ಇದ್ದಾಗ ನಮ್ಮ ದೇಹದಲ್ಲಿ ಒಂದು ಜಾಗವೂ ಇಲ್ಲ. ಪ್ರತಿಯೊಂದನ್ನೂ ಕಣಕಣದಲ್ಲೂ ಭಗವಂತ ವ್ಯಾಪಿಸಿದ್ದಾನೆ. ಭಾರತ ಪ್ರತಿಪಾದ್ಯನಾದ ಭಗವಂತನೂ ಇದ್ದಾನೆ, ಭಾಗವತ ಪ್ರತಿಪಾದ್ಯನಾದ ಪರಮಾತ್ಮನೂ ಇದ್ದಾನೆ, ನಾಲ್ಕು ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ಎಲ್ಲರೂ ಹತ್ತು ಉಪನಿಷತ್ತು. ಹತ್ತು ಉಪನಿಷತ್ತುಗಳು ಏನು ಹೇಳ್ತಾ ಇದೆ? ಆ ಉಪನಿಷತ್ ಪ್ರತಿಪಾದ್ಯನಾದ ಭಗವಂತನು ನಮ್ಮ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಲ್ಲಿದ್ದಾನೆ ಅಂದಾಗ ಈ ರೀತಿ ಇರ್ತಕ್ಕಂಥದ್ದು ಹೇಳ್ಬಿಟ್ಟು, ಈರೆರಡು ದೇಹ ಊರ್ಮಿ ಭೂತಗಳ ಆರಭಿಕ ದಶ ಋಗ್ವಿನುತ ಲಕ್ಷ್ಮೀರಮಣ ವಿಶ್ವಾಕ್ಷ ರೂಪದಿ ಚತುಷ್ಠಿ ಕಲಾ ಧಾರಕನು ತಾನಾಗಿ ಬ್ರಹ್ಮ ಪುರಾರಿ ಮುಖ್ಯರೊಳಿದ್ದು ಸತತ ವಿಹಾರ ಮಾಡುವನು ಚತುಷ್ಪಾದಾಹ್ವಯದಿ ಲೋಕಗಳು. ಈರೆರಡು ನಾಲ್ಕು ದೇಹಗಳು ಯಾವುದು? ಅದೇ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ ನಾಲ್ಕು ದೇಹಗಳಲ್ಲಿ ಅಲ್ಲಿ ದೇಹಗಳು ಊರ್ಮಿ, ಊರ್ಮಿ ಅಂತಂದ್ರೆ ಈ ತೆರೆಗಳು ಇದ್ದಾವೆ ಈ ಸಮುದ್ರದಲ್ಲಿ ಆಗಲಿ ನದಿಗಳಲ್ಲಿ ತೆರೆಗಳು ಬಂದಾಗ ಬರ್ತಿರ್ತವೆ. ಯಾವ್ಯಾವು? ಜನನ ಮರಣ, ಚೊತ್ತು ಅಂದು ಹಸಿವು, ನೀರಡಿಕೆ, ಶೋಕ, ದುಃಖ, ಇವೆಲ್ಲೂ ತೆರೆಗಳು ಬಂದಾಗ ಬರ್ತಿತ್ತು ನಮ್ಮ ಜೀವನದಲ್ಲಿ. ಹುಟ್ಟು ಸಾವು ಅಂತಕ್ಕಂತಹದ್ದೇನು? ನಾವು ಲೋಕದೃಷ್ಟಿಯಿಂದ ಎಷ್ಟೋ ವರ್ಷ ಪರಮಾವಧಿ 100 ವರ್ಷ ಬದುಕಿರ್ಬೋದು ಅಥವಾ ಇನ್ನೂ ಜಾಸ್ತಿ ಬದುಕಿರ್ಬೋದು, ಆದ್ರೆ ಜೀವನ ವಿವಿಚ್ಛಾದಿಂದ ಒಂದು ಜನ್ಮ ಅನ್ನೋದು ಒಂದು ದಿವಸ ಇದ್ದಾಗಿಂದ, ಒಂದು ಜನ್ಮ ಅಂತಕ್ಕಂಥದ್ದು ಒಂದು ದಿವಸ ಅಟ್ಟೆ ಜೀವನ ವಿವಿಚ್ಛಾದಿಂದ. ಆದ್ದರಿಂದ ಹಾಗೆ ಒಂದು ದಿನದಲ್ಲಿ ಜೀವ ಒಂದು ದೇಹ ಬರ್ತಿರ್ತೇವೆ ಮತ್ತೊಂದು ಹೋಗ್ತಿರ್ತೇವೆ. ಆ ರೀತಿ ಇನ್ನ ಈ ಹಸಿವು ಆ ಜೀವನ ಮೇಲೆ ಇವೆಲ್ಲ ತೆರೆಗಳಿದ್ದ ಹಾಗೆ ಎಂಬುದು ಜೀವ ನಿಶ್ಚಲವಾಗಿದ್ದಾನೆ. ಅದರ ಮೇಲೆ ಹುಟ್ಟೋದು, ಸಾಯೋದು, ಹಸಿವು, ನೀರಡಿಕೆ, ಶೋಕ, ದುಃಖ ಇವೆಲ್ಲ ಈ ಸಂಸಾರ ಧರ್ಮೆಯು ಅವಿಮುಖ್ಯಮಾನ ಸ್ಫುತ್ಯಾಹರೇ ಭಾಗವತ ಪ್ರಧಾನ ಅಂತಾರೆ ಭಾಗವತದಲ್ಲಿ. ಯಾರು ಭಾಗವತದಲ್ಲಿ ಶ್ರೇಷ್ಠ ಅಂದ್ರೆ ಇವೆಲ್ಲ ಸಂಸಾರ ಧರ್ಮ ನನ್ನದಲ್ಲ ಇದು ಅಂತ ತಿಳ್ಕೊಬೇಕು. ಈ ಸಂಸಾರ ಧರ್ಮ ಹಾಗೆ ಈಗ ಮಳೆಗಾಲ ಬಂತು, ಮಳೆಗಾಲದಾಗೆ ಮೇಘಾಚ್ಛಾದಿತವಾಗಿದ್ದರೆ ಸೂರ್ಯನ ಪ್ರಕಾಶವೇ ಕಾಣಲ್ಲ ಮಳೆಗಾಲ ಮಲೆನಾಡ ಕಡೆ ಹೋಗ್ಬಿಟ್ಟು ಅಂತಂದ್ರೆ. ಆಗ ಸೂರ್ಯನ ಪ್ರಕಾಶ ಕಡಿಮೆ ಆಗಿಲ್ಲ, ಸೂರ್ಯನಿಗೂ ನಮಗೂ ಮಧ್ಯೆ ಮೇಘ ಮುಚ್ಚದೆ. ಆದ್ದರಿಂದ ಅದು ಋತುಧರ್ಮ, ಋತುಧರ್ಮದಿಂದ ಸೂರ್ಯ ಕಾಣ್ತಾ ಇಲ್ಲ ಅಷ್ಟೇ ಹೊತ್ತು ಸೂರ್ಯನ ಪ್ರಕಾಶ ಕಡಿಮೆ ಆಗಿಲ್ಲ. ಆಗ ಸಂಸಾರ ಧರ್ಮೆಯು ಅವಿಮುಖ್ಯಮಾನ, ಈ ಹುಟ್ಟೋದು, ಸಾಯೋದು, ಹಸಿವು, ನೀರಡಿಕೆ ಇವೆಲ್ಲ ಈ ಸಂಸಾರ ಧರ್ಮ ಜೀವನ ಧರ್ಮವಲ್ಲ, ಜೀವನ ಧರ್ಮವಲ್ಲ. ಜೀವ ನಿತ್ಯನಾಗಿದ್ದಾನೆ, ಶುದ್ಧನಾಗಿದ್ದಾನೆ, ಅವನಿಗೆ ಯಾವ ಹಸಿವು ಇಲ್ಲ, ನೀರಿಕೆ ಇಲ್ಲ. ನೈನಂ ಚಿಂದಂತಿ ಶತ್ರಾಣಿ ನೈನಂ ದಹತಿ ಪಾವಕ, ಹಾಗಿದ್ದಾನೆ ಜೀವ. ಮತ್ತು ಇವೆಲ್ಲ ಈ ಮೇಲಿನ ದೇಹಗಳಿಗೆ ಬರ್ತಕ್ಕಂಥದ್ದಷ್ಟೇ ಹೊತ್ತು ಜೀವನ ಸ್ವರೂಪವಾದ ಗುಣ ಅಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ತಿಳ್ಕೊಂಡಾಗ ಆಗ ಅವನಿಗೆ ಇನ್ನೂ ಇವ ನಾಟಕದಾಗೆ ಪಾಠ ಮಾಡ್ತಾನೆ. ನಾಟಕದ ಪಾಠ ರಾಜನಾಗಿರ್ತಾನೆ, ಆಮೇಲೆ ರಾಜ ಅಂತ ಹೇಳ್ಕೊತಾನೆ. ನನಗೆ ಸುಮ್ಮನೆ ಇರೋದಿಲ್ಲ ಜನ, ನಾಟಕದ ಭಿಕ್ಷ ಬಿಡ್ತಾನೆ. ಚೇಚೆ ನನಗೆ ಆ ಪಾಠ ಬೇಕಿಲ್ಲ ಅಂದ್ರೆ ಅವನು ಡೈರೆಕ್ಟ್ ಕೊಟ್ಟು ಪಾಠ ಮಾಡಬೇಕು, ಇಲ್ಲ ನೀನು ಬಿಟ್ಟು ಹೋಗು ಅಂತಾನೆ, ಬಿಚ್ಚಿದನಾಗ್ತಾನೆ. ಒಂದು ನಾಟಕದಾಗೆ ಸತ್ಯ ಹೋಗಿರ್ತಾನೆ. ಈ ರೀತಿ ಇರೋವಾಗ ಹಾಗಾದ್ರೆ ನಿಜವಾಗ್ಲೂ ಸತ್ಯವನ್ನೆ, ನಿಜವಾಗ್ಲೂ ಭಿಕ್ಷಕನಾದ್ನೆ, ನಿಜವಾಗ್ಲೂ ರಾಜನಾದೆ ಅಲ್ಲೋ? ಆ ಪಾತ್ರದ ದೋಷ ಅಷ್ಟೇ ಹೊತ್ತು ಆ ವ್ಯಕ್ತಿಯ ಸಂಬಂಧಪಟ್ಟಿದ್ದಲ್ಲ. ಆ ವ್ಯಕ್ತಿ ಆ ನಾಟಕ ಆಡುವವರೆಗೂ ಆ ರೀತಿ, ಆ ನಾಟಕ ಮುಗಿತು ಅಂದರೆ ಮತ್ತೆ ಮುಗಿದೋದು ಬೇರೆ. ಹಾಗೆ ಜೀವನ ಹೋಗ್ತೇನೆ, ಒಂದೊಂದು ಜನ್ಮದಲ್ಲಿ ಒಂದೊಂದು ನಾಟಕ ಕೊಡ್ತಿರ್ತಾನೆ. ಹಸಿವು ನೀರಿಕೆ ಇವೆಲ್ಲ ಈ ಮೇಲಿನ ದೇಹಕ್ಕೆ ಬಂದು ಹೋಗ್ತಕ್ಕಂತಹದ್ದಷ್ಟೇ ಹೊರತು ಒಳಗಿನ ಲಿಂಗ ದೇಹಕ್ಕೂ ಇಲ್ಲ, ಅನಿರುದ್ಧ ದೇಹಕ್ಕೂ ಇಲ್ಲ. ಯಾಕಂದ್ರೆ ಶಬ್ದಸ್ಪರ್ಶ ರೂಪ ಸುಗಂಧಾದ್ರೂ ಇಲ್ಲ, 16 ವಸ್ತುಗಳಿಂದ ಮಾಡಿದ್ದಾರಾದ್ರಿಂದ ಅಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ದೋಷಾದಿರಲಿಲ್ಲ. ಅಂದ್ರೆ ಸಂಸಾರ ಧರ್ಮ ಅವಿಮುಚ್ಯಮಾನ ಪುಂಚಾಹರೇ ಭಾಗವತ ಪ್ರಧಾನ ಅಂದರೆ ಏಕಾಚತ್ವ. ಈ ರೀತಿ ತಿಳ್ಕೊಂಡು ಇದು ಸಂಸಾರ ಧರ್ಮ, ನನ್ನ ಧರ್ಮವಲ್ಲ ಅಂತ ತಿಳ್ಕೋಬೇಕು. ಜೀವ ತಿಳ್ಕೊಂಡಾಗ ಬರೀ ದೇಹ ಕೊಟ್ಟು ಬಂದೋಗ್ಬಿಡು, ಇವ್ರು ಪಾಠ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ಮನಸ್ಸಿ ಅದನ್ನೇ ಹೇಳ್ತಾ ಇದ್ದೀನಿ. ಈರೆರಡು ದೇಹ ಊರಿನ ಭೂತಗಳು ಆರಧಿಕ ದಶ ಋಗ್ವಿರುತ, ಇವೆಲ್ಲ ಊರುಗಳು. ಇನ್ನ ಆರಧಿಕ ದಶ ಋಗ್ವಿರುತ ಅಂದ್ರೆ 16 ಸೂಕ್ತಗಳು ಯಾರು? ಪುರುಷ ಸೂಕ್ತ. ಎಲ್ಲಾ ಸೂಕ್ತಕ್ಕಿಂತಲೂ ಪುರುಷ ಸೂಕ್ತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಪುರುಷ ಸೂಕ್ತ ಬಂದ್ರೆ ನಾವು ಸರಿಯಾಗಿ ತಿಳ್ಕೊಂಡ್ಬಿಡ್ತು ಅಂದ್ರೆ ಪರಮಾತ್ಮನ ಮಹಿಮೆ ಅರ್ಥವಾಗ್ತದೆ, ಉಪಾಸನಾ ಕ್ರಮ ನಮಗೆ ಅರ್ಥವಾಗ್ತದೆ. ಅದಕ್ಕೋಸ್ಕರವಾಗಿ ಇನ್ ಯಾವ ಮಂತ್ರ ಬರಲಿ ಬಿಡ್ಲಿ ಪುರುಷ ಸೂಕ್ತ ಹೇಳ್ಕೊಂಡು ದೇವರ ಪೂಜೆ ಮಾಡಿದ್ರೆ ಸಾಕು. ಅದಕ್ಕೆ 16 ಷೋಡಶೋಪಚಾರ ಪೂಜೆ, 16 ಉಪಚಾರ, ಒಂದೊಂದು ಉಪಚಾರಕ್ಕೂ ಒಂದೊಂದು ಸೂಕ್ತ ಹೇಳ್ಬಿಟ್ಟು ದೇವರ ಪೂಜೆ ಮಾಡಿದ್ರೆ ಮುಗಿದೇ ಹೋಯ್ತು. ನಮಗೆ ಎಲ್ಲಾವತ್ತಿನ ಹೆಚ್ಚಿನ ಪುಣ್ಯ ಬಂದು ಹೋಗುತ್ತೆ. ಪುರಾಣೋಕ್ತ ಮಂತ್ರಗಳಿಗಿಂತಲೂ ವೇದೋಕ್ತವಾದವಂತ ಪುರುಷ ಸೂಕ್ತ ಏನದೇ ಅತ್ಯಂತ ಶ್ರೇಷ್ಠವಾದಕ್ಕೆ ಪುರುಷ ಸೂಕ್ತ ಸುಮೇಯ ಅಂತ ಹೇಳಿದ್ದಾರೆ ಹಿಂದೆ. ಪುರುಷ ಸೂಕ್ತಿಯಿಂದ ಚೆನ್ನಾಗಿ ತಿಳಿದುಕೊಳ್ಳಲು ಯೋಗ್ಯರಾಗಿರ್ತಕ್ಕಂಥವರು. ಅದೇ ದಶಗುವಿನುತ ಲಕ್ಷ್ಮೀ ರಮಣ ವಿಷ್ಣುವಾಕ್ಯ ರೂಪದಿ ಚತುಷ್ಠಿ ಕಲಾಧಾರಕರು ತಾನಾಗಿ 64 ವಿದ್ಯೆಗಳಿದ್ದಾರೆ. 64 ವಿದ್ಯೆಗಳಲ್ಲಿ ಅದಕ್ಕೆ ಆಧಾರಕನಾಗಿದ್ದಾನೆ ಕೃಷ್ಣ. 64 ದಿವಸದಲ್ಲಿ 64 ವಿದ್ಯೆ ಕಲಿತು ಬಿಡ್ತಾನೆ ಅಂತ ಹೇಳಿದ್ರು ಭಾಗವತರು. ಸಾಧಿ ಪಿಂಡಾಚಾರ್ಯ ಹತ್ತಿರ ಹೋದಾಗ ಕೃಷ್ಣ ಬಲರಾಮ ಇಬ್ಬರು ಹೋದ್ರು, 64 ದಿವಸದೊಳಗೆ 64 ವಿದ್ಯೆ ಕಲಿತು ಬಿಟ್ರು. ಹ್ಯಾಕೆ ಕಲ್ತರು? ಇವ್ರು ಕಲ್ತರು ಮೊದಲ, ಅವ್ರು ಹ್ಯಾಕೆ ಹೇಳಿದ್ರು ಅದೇ ಯೋಚನೆ ನಮ್ಗೆ ಹೊಳಿರತ್ತವ. ಆ ಗುರುಗಳು ಹ್ಯಾಕೆ ಹೇಳಿದ್ರು? ಇವರೇ ಕಲಿಬೇಕಾಗಿಲ್ಲ, ಇವರು ಹೊಸ್ತಾಗಿ ಕಲಿಬೇಕಾಗಿಲ್ಲ ಪರಮಾತ್ಮ. ಆ ಗುರುಗಳು ಹ್ಯಾಕೆ ಹೇಳಿದ್ರು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ 64 ವಿದ್ಯೆಗಳಿಗೆ ತಾನು ಆಧಾರಭೂತನಾಗಿದ್ದಾನೆ. ಅದಕ್ಕೆ 64 ವಿದ್ಯೆಗಳನ್ನ ತನ್ನ ಕೃಷ್ಣಾವತಾರದಲ್ಲಿ ತೋರಿಸ್ಬಿಟ್ಟ ಪರಮಾತ್ಮ. 64 ವಿದ್ಯೆಗಳಲ್ಲಿ ಈ ಕಳತನ ಇವೆಲ್ಲ ಬರ್ತವೆ, ಅದಕ್ಕೋಸ್ಕರವಾಗಿ ಜಾರತ್ವ ಚೋರತ್ವ ಇವೆಲ್ಲ ಬರ್ತವೆ. ಅದಕ್ಕೋಸ್ಕರ ಅವೆಲ್ಲ ತೋರಿಸ್ತ ಕೃಷ್ಣಾವತಾರ ಕಾಲದಲ್ಲಿ. ಕಾರಣ ಏನು? ಪರಮಾತ್ಮಗೆ ಇವೆಲ್ಲವೂ ಪರಮಾತ್ಮನ ಎಲ್ಲಾ ವಿದ್ಯೆಗಳು ಉಂಟು. ಅವನು ಯಾವ್ಯಾವುದರಲ್ಲಿ ಯಾವ್ದು ಪ್ರಕಟ ಮಾಡ್ತೇನೆ ಅದು ಅವನು ಪ್ರಕಟ ಮಾಡಿದ್ರೆ ಉಂಟೇ ಉಂಟು. ಆದ್ರೆ ಅವನಿಗೆ ಅದರ ಬಾಧಕವಿಲ್ಲ. ಪರಮಾತ್ಮನಲ್ಲಿ ಎಲ್ಲಾ ವಿದ್ಯೆಗಳು ಉಂಟು. ಎಲ್ಲಾ ವಿದ್ಯೆಗಳು ಇದ್ರೇನು ಇನ್ನೊಬ್ಬರಲ್ಲಿ ಪ್ರಕಟ ಮಾಡಲಿಕ್ಕೆ ಬರತಕ್ಕಂತಹದ್ದು. ಹಾಗಾದ್ರೆ ಆ ವಿದ್ಯೆ ಇದ್ರೆ ವಿದ್ಯೆಯ ಅಧೀನಾಗಿದ್ದಾನೆ ದೇವರು ಅಲ್ಲ. ವಿದ್ಯೆ ಇವನು ಅಧೀನವಾಗಿದೆ ಹೊತ್ತು ಆ ವಿದ್ಯೆಯ ಗುಣದೋಷಗಳು ಪರಮಾತ್ಮನಿಗೆ ಇಲ್ಲ. ಹಾಗೆ ಆ ಜೈಲಿನೊಳಗೆ ಜೈಲು ಸೂಪರಿಂಟೆಂಡೆಂಟ್ ಇದ್ದಾಗಷ್ಟೇ, ಜೈಲಿನೊಳಗೆ ಸೂಪರಿಂಟೆಂಡೆಂಟ್ ಇದ್ದಾಗೆ ಹಾಗೆ ಪರಮಾತ್ಮನಲ್ಲಿ ಎಲ್ಲಾ ಗುಣಗಳವೆ ಇವುಗಳು. ಹಾಗಾದ್ರೆ ನಾವು ಸಮೀಚೀನವಾದ ಗುಣಗಳನ್ನೇ ಕೊಂಡಾಡಬೇಕು ಅಂತ ಯಾಕೆ ಆಚಾರ? ಪರಮಾತ್ಮನಲ್ಲಿ ನಿರ್ವಧಿಕ ಅನಂತ ಕಲ್ಯಾಣ ಗುಣಜ್ಞಾನ ಪೂರ್ವಕ ಅಂದ್ರೂ ದುಷ್ಟ ಗುಣಗಳು ಇದ್ದಾವೆ ಅಂತ ನಾವು ಚಿಂತನೆ ಮಾಡುವುದಲ್ಲ ಪರಮಾತ್ಮ. ಹಾಗಾದ್ರೆ ಇದ್ದಂತದ್ದೆ ಹಾಗಲ್ಲ, ಮಾಡಿದ್ರೆ ಏನಾಗುತ್ತೆ ಅದು ನಮ್ಮಲ್ಲಿ ಪ್ರಕಟ ಮಾಡ್ತಾ ಹೋಗ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಸಮೀಚೀನವಾದ ಗುಣಗಳನ್ನು ಕೊಂಡಾಡಿದಾಗ ಅದು ನಮ್ಮಲ್ಲಿ ಪ್ರಕಟ ಮಾಡ್ತಾನೆ ಭಗವಂತರಲ್ಲಿ. ಹಾಗಲ್ಲದೆ ಭಗವಂತರಲ್ಲಿ ಅವನು ದುಃಖಿ, ಅವನಲ್ಲೂ ದೋಷ ಆಗಿಬಿಟ್ಟಿದ್ದಾನೆ. ಜಾರ ಚೋರ ಇವೆಲ್ಲ ನಾವು ಜಾರ ಚೋರಕ್ಕ ಅರ್ಥ ಬೇರೆ. ಜನೇ ಚೀಚಿ ಜಾರಹ ಚೋರಹ ಅಂದ್ರೆ ಇನ್ನೊಬ್ಬರಿಗೆ ಕಾಣದೇ ತಗೊಳ್ತಕ್ಕಂಥವ್ರು ಚೋರ. ಭಗವಂತ ಎಲ್ಲರನ್ನೂ ತಗೊಳ್ತಾ ಇದ್ದಾನೆ. ಯಾರೇ ಯಾಕೆ ಪ್ರಸಿದ್ಧ ಚೋರ ಖಚಿತೋಗಿರೋ ಪ್ರಸಿದ್ಧ ಚೋರ ಪ್ರಸಿದ್ಧ ಚೋರ ಅಂದ್ಬಿಟ್ರೆ ಭಗವಂತನ ಯಾಕೆ ಅದು ಚೋರ ಅಂದ್ರೆ ಎಲ್ಲರ ಪಾಪಗಳನ್ನ ಒಬ್ಬರು ಗೊತ್ತಿಲ್ಲ ಕದ್ದು ಬಿಡ್ತಾರೆ ಒಳಗೆ ನಮ್ಮ ಒಳಗೆ ಇಟ್ಕೊಂಡು ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟ ಅಂದ್ರೆ ಭಾಗವತಲ್ಲಿ ಹೃದಯದಲ್ಲಿ ಇಟ್ಕೊಂಡು ಸಕಲರ ದೋಷಗಳನ್ನ ಕದ್ದು ಬಿಡ್ತಾನೆ ದೇವರು ಆದ್ರಿಂದ ಕಳ್ಳ ಅಂತಾನೆ ಹೌದು ಇನ್ನ ಜಾರ ಅಂದ್ರು ಜಾರ ಅಂತಂದ್ರೆ ಏನು ಜರೆಯ ತೀತಿ ನಮ್ಮ ಲಿಂಗ ದೇಹವನ್ನು ಸಿದ್ಧಗೊಳಿಸಿ ಇದು ಮುಖ್ಯವಾಗಿ ಜಾರತ್ವ ಅಂತಕ್ಕಂಥದ್ದು ಸಕಲ ಜೀವರಾಶಿಗಳಿಗೆ ಆ ಲಿಂಗ ದೇಹವೇನೆ ಹುಟ್ಟು ಸಾಯುವಿಕೆಗೆ ಕಾರಣವಾದದ್ದರಿಂದ ಆ ಲಿಂಗ ದೇಹವನ್ನೇ ಸಿದ್ಧಗೊಳಿಸ್ಬಿಡ್ತಾರೆ ಅಪರೋಕ್ಷದಲ್ಲಿ ತನ್ನ ದರ್ಶನವನ್ನು ಕೊಟ್ಟು ಮತ್ತೆ ಹುಟ್ಟು ಧಾವ ಅಂತ ಅದಕ್ಕೆ ಜಾರ ಅಂತ ತಿಳ್ಕೊಂಡು ಹೆಸರಟ್ಟೆ ಹೊರತು ಈ ರೀತಿಯಾಗಿ ಪರಸ್ತ್ರೀ ಅವನ ಮಾಡ್ತಕ್ಕಂತಹ ಜಾರ ಅಂತ ತಿಳ್ಕೋಬಾರದು ಯಾಕೆ ಅದು ಎಲ್ಲರಿಗೂ ಅನುಭವಿಸುವವನು ಅವನೇ ಅದಕ್ಕೆ ಗೋಪಿಕಾ ಸ್ತ್ರೀಯನೊಂದು ಕೃಷ್ಣ ಯಸ್ತಾರ ಭಾಗವನ್ನು ಭೂಯ ವಿಶಿಷ್ಟ ಭಾಗ ಶಿಷ್ಟಂ ಪ್ರಯತ್ನಿಸಿ ಕಿಲ ರಸಮಲ್ಪ ಭೋಗ್ಯಂ ದುಃಖಾತಿ ದೂರ ಗತ ಪಾರ ಸುಖೈಕ ಭೋಗ್ತಂ ತ್ರಶೇಷ ಭೋಗಂ ಅಖಿಲಂ ತವ ತಕ್ಕ ಯಾಮ ಅಂದ್ರು ಅಂದಾಗ ಎಲ್ಲರಲ್ಲೂ ಇದ್ದು ಅನುಭವಿಸುವನು ಅವನೇ ಆದ್ದರಿಂದ ಅವನಿಗೆ ಜಾರತ್ವ ದೋಷ ಎಲ್ಲಿ ಬರ್ತದೆ ಜಾರತ್ವ ದೋಷ ಭಗವಂತನಿಗೆ ಇಲ್ಲೇ ಇಲ್ಲ ಅದಕ್ಕೆ ಹೇಳ್ತಾರೆ ಮಧುರ್ ಯಾರು ಈ ವಿವಾಹ ದೃಷ್ಟಿ ಹೇಳ್ತಾರೆ ಮತ್ತು ಗಂಧರ್ವ ಮೊದಲನೇ ಗಂಧಂತ ಕನ್ಯೆಗೆ ಅವರು ಸೋಮ ಪ್ರಥಮೋ ಗಂಧರ್ವ ದ್ವಿವಿಧ ಅಂತ ವಿವಾಹ ದೃಷ್ಟಿ ಹೇಳ್ತಾರೆ ಈ ಗಂಡ ಮೂರನೇ ಅಂತಾನೆ ಇವತ್ತೇನ್ ಲಗ್ನ ಮಾಡಿ ನನ್ನ ಸೂತ್ರ ಕಟ್ಟಂದು ಮೂರನೇವರು ಸೋಮ ಪ್ರಥಮೋ ಮಧುರ್ ಗಂಧ ಚಂದ್ರ ಅಂತ ಹೇಳ್ತಾರೆ ಗಂಧರ್ವ ದ್ವಿತೀಯ ಗಂಧರ್ವ ಎರಡನೇವನು ಗಂಡ ಗಂಧರ್ವ ಅಂತ ಹೇಳ್ತಾರೆ ಇವನು ಮೂರನೇವನ ಗಂಡ ಅಂದಾಗ ಏನು ಬಿಡಾಗಾರೆ ಅಂತ ಹಾಕ್ ಅಲ್ಲ ಅದು ಅವನ ಶರೀರದಲ್ಲೇ ಅವರು ಇಟ್ಕೊಂಡು ಅವರು ಅನುಭವಿಸಿ ಬಿಟ್ಟ ಮೇಲೆ ಇವನು ಹಾಗೆ ಅಂದಾಗ ಈ ಸಾಮಾನ್ಯವಾದ ಚಂದ್ರ ಗಂಧರ್ವರಿಗಿರುವಾಗ ಸರ್ವರಲ್ಲೂ ಅಂತರ್ಯಾಮಿಯಾಗಿ ಇಟ್ಕೊಂಡು ಅನುಭವಿಸ್ತಕ್ಕಂಥವನು ಪರಮಾತ್ಮನೇ ಯಹ ಸಾರಭಾಗ ಅನುಭೂಯ ವಿಶಿಷ್ಟವಾದ ಸಿಷ್ಟಂ ಪ್ರಯತ್ನಿಸಿಗಿಲ್ಲ ರಸಮಲ್ಪ ಭೋಗ್ಯಂ ಅಂತಾರೆ ವಾದರಾದ ರುಕ್ಮಿಣೇಶ್ವರದಲ್ಲಿ ಅದಕ್ಕೋಸ್ಕರ ಜಾರ ಅಂತಂದು ಹೀಗೆ ತಿಳ್ಕೊಂಡು ಅನ್ವಯ ಕಟ್ಟೆ ಬರ್ತದೆ ನಿಜವಾಗ್ಲೂ ಕೃಷ್ಣ ಜಾರತ್ವ ಮಾಡಿದ ಅಂದ್ಬಿಡ್ತಂತದೆ ನಮ್ಮನ್ನು ತಗೊಂಡೋಗಿ ಅದಕ್ಕೆ ಹಾಕಿ ನಮ್ಮನ್ನು ಪಾಪಕ್ಕಾಗ ಅದಕ್ಕೆ ಪರಮಾತ್ಮನಲ್ಲಿ ಎಲ್ಲಾ ಗುಣಗಳವೇ ಇಲ್ಲ ಅಂತಲ್ಲ ಅವಿಲ್ಲೊತ್ತಿ ಇಲ್ಲಿ ಪ್ರಕಟ ಆದ ಹಾಗೆ ಇಲ್ಲ ಅದನ್ನ ಏನು ಅದಕ್ಕೂ ಮಂಗಳಕರವಾದ ಗುಣಗಳನ್ನು ನಾವು ಕೂಡ ಅದಕ್ಕೆ ಭಾಗವತ ಹೇಳ್ತೇನೆ ಪರಮಾತ್ಮನ ಉಗ್ರ ರೂಪಗಳನ್ನು ಚಿಂತನೆ ಮಾಡಬಾರದು ಅಂತ ಪರಮಾತ್ಮ ಪ್ರಥಮ ಸ್ಕಂದನೇ ಹೇಳ್ತಾ ಇದ್ದಾರೆ ಸೂತ್ರ ಹೇಳ್ತಾ ಇದ್ದಾರೆ ಪರಮಾತ್ಮನ ಸೌಮ್ಯ ರೂಪಗಳನ್ನೇ ಉಪಾಸನೆ ಮಾಡಬೇಕು ರಾಮ ಕೃಷ್ಣ ಅವೆಲ್ಲ ಇನ್ನ ನೃಸಿಂಹ ಹಯಗ್ರೀವ ವರಾಹ ಇವೆಲ್ಲ ಉಗ್ರ ರೂಪಗಳು ಪರಮಾತ್ಮನು ಉಗ್ರ ರೂಪ ಅಂತಂದ್ರೆ ದೈತ್ಯರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ತೆಗೆದುಕೊಂಡ ರೂಪಗಳು ಅಷ್ಟೇ ಇನ್ನು ಹೆಚ್ಚಿನ ವ್ಯವಹಾರ ಮಾಡಿಲ್ಲ ನರಸಿಂಹದೇವರು ಬಂದರು ಅವತಾರ ಮಾಡಿದರು ಹಿರಣ್ಯಕಶಿಪನ ಸಂಹಾರ ಮಾಡಿದ್ರು ಹೋಗಿದ್ರು ಮತ್ತೇನೇನು ಮಾಡಿದ್ರು ಗೆದ್ದು ಕಥೆ ಇಲ್ಲ ಯಾವ್ಯಾವ ಕಥೆ ಹೋಗಿಲ್ಲ ಇನ್ನ ವರಾಹ ರೂಪವೂ ಅಷ್ಟೇ ಆದಿದೈತ್ಯೋ ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮ ದಂಶಯಾಹತ ಸಯೇವ ಪಾರ್ಷದ ವಿಷ್ಣು ದ್ವಿತೀಯಂ ಕರ್ಣತಾದನ ತಂದು ಅದಕ್ಕೋಸ್ಕರವಾಗಿ ಅದು ದೈತ್ಯ ಸಂಹಾರಕ್ಕೋಸ್ಕರ ತೊಂದಿರ್ತಕ್ಕಂಥದ್ದು ರೂಪ ವರಾಹ ರೂಪ ಅಂತಕ್ಕಂಥದ್ದು ಹಯಗ್ರೀವ ರೂಪನು ಅಷ್ಟೇ ಅವರು ಹಯಗ್ರೀವಾಸರ ವೇದವನ್ನು ಅಪಾರ ಮಾಡಿರ್ತಕ್ಕಂಥ ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ಯಾವಾಗಲೂ ಸೌಮ್ಯ ರೂಪಗಳನ್ನು ಉಪಾಸನೆ ಮಾಡಬೇಕು ಸೌಮ್ಯ ರೂಪ ಉಗ್ರ ರೂಪಗಳನ್ನು ಉಪಾಸನೆ ಮಾಡಬಾರದು ಅಂತ ಹೇಳಿದ್ದಾರೆ ಯಾಕೆ ಅದು ಪರಿಣಾಮ ನಮಗೆ ಅದನ್ನ ಸೌಮ್ಯ ರೂಪದಲ್ಲಿ ಸ್ವೀಕಾರ ಮಾಡಿ ಚಿಂತನೆ ಮಾಡುವಷ್ಟು ಯೋಗ್ಯತೆ ಇಲ್ಲ ನರಸಿಂಹ ರೂಪ ಅಂದುಕೊಳ್ಳೆ ನಮ್ಗೆ ಯಾವ್ದು ಅಂದ್ಬಿಡ್ತೇವೆ ತೊಡೆ ಮೇಲೆ ಕಿರಣ ಕಷ್ಟವನ್ನು ಹಾಕೊಂಡಿರ್ತಕ್ಕಂಥದ್ದು ಬಗೆಯಿರ್ತಕ್ಕಂಥದ್ದು ಕರುಳ ಮಾಡಿ ಹಾಕೊಂಡು ಈ ರೂಪ ಕನ್ಯದಲ್ಲಿ ಬಂದೇ ಹೊತ್ತಿರು ಶಾಂತ ರೂಪ ಕನ್ಯದಲ್ಲಿ ಬರಲ್ಲ ನಮ್ಮಲ್ಲಿ ಅದಕ್ಕೋಸ್ಕರವಾಗಿ ಆ ರೂಪ ಒಂದ ಮನಸ್ಸಿಗೆ ಬಂದ್ಬಿಡ್ತು ಅಂದರೆ ಅದು ಪರಿಣಾಮ ಆಗಿರ್ತದೆ ಅದಕ್ಕೋಸ್ಕರವಾಗಿ ಈಗ ರಾಮ ರೂಪದೇ ಕೃಷ್ಣ ರೂಪದೇ ವೇದವ್ಯಾಸ ರೂಪದೇ ಕಪಿಲ ದತ್ತ ಇವೆಲ್ಲ ಏನಿದ್ದಾರೆ ಸೌಮ್ಯ ರೂಪಗಳು ಮೇಲಾಗಿ ಜ್ಞಾನಪ್ರದವಾದ ರೂಪಗಳು ಅವುಗಳನ್ನು ಉಪಾಸನೆ ಮಾಡಿದಾಗ ನಮ್ಮ ಮೇಲೆ ಪರಿಣಾಮ ಆಗ್ತದೆ ಅಂದ್ರೆ ಆ ರೂಪ ಬೇರೆ ಈ ರೂಪ ಬೇರೆ ಅಂತ ತಿಳ್ಕೋಬಾರದು ಅದಕ್ಕೋಸ್ಕರವಾಗಿ ಮಂಗಳಕರವಾದ ಗುಣಗಳನ್ನೇ ಕೊಂಡಾಡಬೇಕು ಪುರುಷಸೂಕ್ತ ಅದನ್ನೇ ಕೊಂಡಾಡ್ತಾರೆ ಅಂದ್ರೆ ಚತುಷ್ಠಿ ಕಲಾಭಾರತರು 64 ವಿದ್ಯೆಗಳು ಪರಮಾತ್ಮ ಕಲಿತ 64 ದಿವಸದೊಳಗೆ ಕಲಿತು ಬಿಟ್ಟ ಅದನ್ನು ತೋರಿಸಿಬಿಟ್ಟ ಜಗತ್ತಲ್ಲಿ ತಾನಾಗಿ ಬ್ರಹ್ಮ ಪುರಾರಿ ಮುಖ್ಯರು ಇದ್ದು ಬ್ರಹ್ಮದೇವರು ರುದ್ರದೇವರು ಇವರೆಲ್ಲ ಅಂತರ್ಯಾಮಿಯಾಗಿಕೊಂಡು ಸತತ ವಿಹಾರ ಮಾಡಿಕೊಂಡು ಸತತವಾಗಿ ಹಾಗೆ ಚತುಷ್ಪಾದ ಆತ್ಮ ಇಲ್ಲಿ ಲೋಕದು ಈ 4 ದೇಹದಲ್ಲಿದ್ದಾನೆ ಇನ್ನ ದೇವ ಋಷಿ ದಿತ್ರೂಪ ಈ ರೀತಿ ಇರ್ತಕ್ಕಂಥದ್ದರಿಂದ ಅವರಲ್ಲಿ ಇಟ್ಕೊಂಡು ತಾನು ವಿಹಾರ ಮಾಡ್ತಾ ಇದ್ದೇನೆ ಹೇಳಿತು ತೃಣ ಮೊದಲು ಬ್ರಹ್ಮಾಂಡ ಜೀವರ ತೃಣ ಮೊದಲು ಬ್ರಹ್ಮಾದಿ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಡುವುದು ಬುಧರು ರೂಪವ ಕೃಣಿ ಸೂರ್ಯ ಆದಿತ್ಯ ನಾಮಗಳನ್ನು ದಿನದಿ ಜಪಿಸುವರಿ ಜೀವಾರೋಗ್ಯ ಸಂಪದವ ಪರಮಾತ್ಮ ತೃಣ ಮೊದಲು ತೃಣ ಜೀವರನ್ನು ಪ್ರಾರಂಭ ಮಾಡಿಕೊಂಡು ಬ್ರಹ್ಮಾದಿ ಸಕಲ ಜೀವರ ಇವು ನಾಲ್ಕು ದೇಹ ಉಂಟೇ ಉಂಟು, ಎಲ್ಲರಿಗೂ ನಾಲ್ಕು ದೇಹಗಳು ಉಂಟೇ ಉಂಟು. ಆದರೆ ಬ್ರಹ್ಮದೇವರು ನಾ ಲಿಂಗ ದೇಹ ಅಂತಕ್ಕಂತಹದ್ದೇನದೆ ಅದು ದಗ್ಧ ಪಟಾಯಿ ಮಾಡಿದವೇ ಪುನಃ ಅದು ಹುಟ್ಟುವುದಕ್ಕೆ ಕಾರಣವಾಗಲಿಕ್ಕೆ ಅವಕಾಶವಿಲ್ಲವರು. ನಮ್ಮಂತೆ ಗರ್ಭವಾಸವಾದಿ ದುಃಖಾದಿಗಳು ಅವೆಲ್ಲದಕ್ಕೆ ಕಾರಣವಲ್ಲವರು. ಹಾಗೆ ಹುರಿದು ಬಿಟ್ಟರೆ ಆ ಲಿಂಗ ದೇಹ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಾಮಾನ್ಯ ಜೀವನದ ಅಪರೋಕ್ಷ ಜ್ಞಾನವಾದ ಮೇಲೆ ಆ ಲಿಂಗ ದೇಹ ಸುಟ್ಟು ಹೋಗುತ್ತದೆ. ಆಮೇಲೆ ಪ್ರಾರಂಭ ಕರ್ಮ ಇರೋರಿಗೂ ಒಂದೋ ಎರಡೋ ಜನ್ಮ ಎತ್ತೀವಿ, ಆಮೇಲೆ ಮತ್ತೆ ನಾವು ಹುಟ್ಟೋದೇ ಇಲ್ಲ, ಜೀವನ ಮುಕ್ತರಾಗಿದ್ದು ಬಿಡ್ತೀವಿ. ಆದ್ದರಿಂದ ಬ್ರಹ್ಮದೇವರಿಗೂ ಲಿಂಗ ದೇಹ ಅದೇ, ಅವರಿಗೂ ಅದೇ, ನಮಗೂ ಅದೇ ತಿಳ್ಕೋಬಾರ್ದು. ಅವರ ಲಿಂಗ ದೇಹ ಕಾರ್ಯ ಪ್ರವೃತ್ತವಾಗುವುದಿಲ್ಲ. ನಮ್ಮ ಲಿಂಗ ದೇಹ ಅನೇಕ ಜನ್ಮಗಳಿಗೆ ಕಾರಣವಾಗುತ್ತೆ. ಲಿಂಗ ದೇಹ ಅಂತ ಯಾಕಂದ್ರೆ ಈಗ ಈ ಕಡಲೆಕಾಯಿ ಬೀಜ ಬೇರೆ, ಕಡಲೆಕಾಯಿ ಬೀಜದ ಮೇಲೆ ಕೆಂಪು ಹೊತ್ತಾರೆ, ಆ ಕೆಂಪು ಹೊತ್ತಿರುವವರು ಅದೇನಾಗ್ತದೆ, ನಾವು ಕಡಲೆ ಬೀಜ ಹಾಕಿಬಿಡ್ತಂದ್ರೆ ಒಂದು ಎಂಟು ದಿವಸಕ್ಕೆ ಒಂದು ಮೊಳಕೆ ಆಗ್ತದೆ, ಒಂದು ಎರಡು ಮೂರು ತಿಂಗಳು ಮೊದಲಾಗಿ ಗಿಡ ಆಗ್ತದೆ, ಒಂದು ನೂರು ಕಾಯಿ ಬಿಡ್ತು. ಒಂದು ಬೀಜವನ್ನು ಹಾಕಿದಾಗ ಅದೇನಾಗ್ತದೆ, ಒಂದು ಎರಡು ಮೂರು ತಿಂಗಳು ಮೊದಲಾಗಿ ಒಂದು ನೂರು ನೂರು ಹತ್ತು ಐವತ್ತು ಕಾಯಿ ಬಿಡ್ತದೆ. ಒಂದೊಂದು ಕಾಯಿಯಲ್ಲಿ ಎರಡೆರಡು ಬೀಜ ಇರ್ತದೆ, ಮತ್ತೆ ಒಂದು ಬೀಜ ಎಷ್ಟು ಬೀಜವಾಗುತ್ತೆ ಅದು. ಹಾಗೆ ಆ ಅದೇ ಕಡಲೆಕಾಯಿ ಬೀಜವನ್ನು ಹುರಿದು ಬಿಟ್ರೆ, ಹುರಿದು ಬಿಟ್ಟಾಗ ಮೇಲೆ ಇನ್ನೂ ಆ ಹೊಟ್ಟಿರ್ತದೆ, ಆದರೆ ಮೊಳಕೆ ಆಗಲ್ಲ. ಹಾಗೆ ನಮ್ಮ ಲಿಂಗ ದೇಹ ಹುಲಿದೇ ಇದ್ದ ಕಡಲೆಕಾಯಿ ಬೀಜ ಇದ್ದಾಗದೆ, ಇನ್ನು ಬ್ರಹ್ಮಾದಿ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ದೇವತೆಗಳ ಲಿಂಗ ದೇಹ ಅವರಿಗೂ ಲಿಂಗ ದೇಹ, ಆದರೆ ಅದು ಹೇಗದೆ, ಅದು ಈ ಹುರಿದು ಬಿಟ್ಟಾನೆ ಮತ್ತೆ ಅವರಿಗೆ ಜನ್ಮ ಮರಣಾದಿಗಳು ಕಾರಣವಾಗದೇ ಇರ್ತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ನಾರಾಯಣನ 1520 ಮೇಲಾರು ಗಣನ ಮಾಡಬಹುದು, ಎಲ್ಲಾರು 1526 ರೂಪದಿಂದ ಪರಮಾತ್ಮ ತಾನಿದ್ದಾನಂತೆ. ಈ ನಾಲ್ಕು ದೇಹದಲ್ಲಿ ಒಂದೊಂದು ದೇಹದಲ್ಲೂ ಅಷ್ಟಷ್ಟು ರೂಪದಿಂದಿದ್ದಾನೆ. ಗಣನೆ ಮಾಡಬಹುದು ಬುಧನು ರೂಪವ ಅಲ್ಲಿ ಘೃಣಿ ಸೂರ್ಯ ಆದಿತ್ಯ ನಾಮಗಳನ್ನು ದಿನದಿ ಜಪಿಸುವವರಿಗೆ ಅಯ್ಯವ. ಇದನ್ನೇನೆ ಈ ಚಕ್ರಾಬ್ಜ ಮಂಡಲದಲ್ಲಿ ಘೃಣಿ ಅಂತಕ್ಕಂತಹ ನಾಮವನ್ನೇ ಮಧ್ಯೆ ಇಟ್ಟಿದ್ದಾರೆ. ಘೃಣಿ ಅಂತಂದ್ರೆ ಏನು, ಉಪಕಾರ, ಉಪಕಾರವನ್ನು ಸ್ಮರಣೆ ಮಾಡ್ತಕ್ಕಂಥವ್ರು. ನಿರ್ಘೃಣಿ ಅಂತೀವಿ, ನಿರ್ಗುಣ ಕರುಣೆ ಇಲ್ಲದೆ ಇರ್ತಕ್ಕಂಥವರು, ಉಪಕಾರ ಸ್ಮರಣೆ ಮಾಡದೇ ಇರ್ತಕ್ಕಂಥ ಎಷ್ಟು ಬೇಕಾದ್ರೂ ಅರ್ಥ ಮಾಡಬಹುದು. ಅಲ್ಲಿ ಉಪಕಾರ ಸ್ಮರಣೆ ಅಂತಕ್ಕಂಥದ್ದೇ ನಾವು ಇಟ್ಕೋಬೇಕು. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ತಾನು ಆಲ್ದೆಲೆ ಮೇಲೆ ಮಲಗಿತ್ತಂತೆ. ಮಲಗಿರುವಾಗ ತನ್ನ ಸಣ್ಣ ಕೂಸು ತನ್ನ ಒಂದು ಪಾದದ ಬೆರಳನ್ನ ಕೈಯಿಂದ ಎತ್ತಿ ಬಾಯಾಗಿಟ್ಕೊಂಡು ಚೀಪ್ತಾ ಇರ್ತಂತೆ. ಯಾಕೆ ಹಾಗೆ ಅಂತಂದ್ರೆ ಹೇಳ್ತಾರೆ ವಾದರಾದರು, ಸ್ಥಿತಿ ಕಾಲದಲ್ಲಿ ತನ್ನ ಭಕ್ತರು ಆ ಪಾದಕ್ಕೆ ಮಾಡಿದ ಪೂಜೆಯನ್ನು ನೆನೆಸಿಕೊಂಡು ಆಗ ಆನಂದ ಪಡ್ತಿರ್ತಾರಂತೆ. ಯಾಕೆ ಬಿಂಬ ಆನಂದ ಪಟ್ಟರೆ ಪ್ರತಿಬಿಂಬಕ್ಕೆ ಆನಂದ, ಅದಕ್ಕೋಸ್ಕರವಾಗಿ ಬಿಂಬಕ್ಕಾನಂದ, ಅದಕ್ಕೋಸ್ಕರವಾಗಿ ಅದನ್ನು ನೆನೆಸಿಕೊಂಡು ಆನಂದ ಪಡ್ತಿದ್ರು. ನಾವು ಏನು ಮಾಡಿದ್ದೇವಾದಿತ್ತು ಅಲ್ಪ ಜೀವನು ಅದನ್ನು ನೆನೆಸ್ಕೊತಾನೆ. ದೇವರು ಇಟ್ಟು ಮಾಡಿದ್ದಿನ ಒಂದು ದಿವಸವೂ ನಾವು ನೆನೆಸ್ಕೊಂಬಲ್ಲ ಅಂದಾಗ ಎಷ್ಟು. ಅದಕ್ಕೆ ಈ ರೀತಿ ಘೃಣಿ ಆದಿತ್ಯ ಸೂರ್ಯ ಇಲ್ಲಿ ಇಟ್ಕೊಂಡು ನಮಗೆ ಜ್ಞಾನಾದಿಗಳನ್ನು ಕೊಡ್ತಾ ಇದ್ದಾನೆ, ಪ್ರಕಾಶವನ್ನು ಉಂಟು ಮಾಡ್ತಾ ಇದ್ದಾನೆ. ಈ ರೀತಿಯಿಂದ ಯಾರು ಉಪಾಸನೆ ಮಾಡ್ತಾರೆ, ಜಪಾದಿಗಳು ಮಾಡ್ತಾರೆ, ಅವರಿಗೆ ಆರೋಗ್ಯ ಸಂಪತ್ತು ಜ್ಞಾನಾದಿಗಳನ್ನು ಕೊಟ್ಟು ಉದ್ಧಾರ ಮಾಡಿ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯನ್ನೇ ಮಾಡಬೇಕು. ಸೂರ್ಯನಲ್ಲೇ ಧೃಣಿ ಅಂತಕ್ಕಂತಹ ನಾಮರು ಇದ್ದಾನೆ. ಅದನ್ನು ನಾವು ದೇವಸ್ಥಾನ ಸವಿತ್ರ ಮಂಡಲ ಮಧ್ಯವರ್ತಿ ಸಾಮಾನ್ಯವಾಗಿ ನಾವು ಬ್ರಾಹ್ಮಣರಾಗಿರ್ತಕ್ಕಂಥವರು ಸೂರ್ಯಾಂತರ್ಗದ ಭಗವದ್ ಉಪಾಸನೆಯನ್ನೇ ನಮಗೆ ಹೆಚ್ಚಿಗೆ ಹೇಳಿದ್ದಾನೆ. ಕಾರಣ ಏನು, ಸೂರ್ಯಾಂತರ್ಗದ ಭಗವದ್ ಉಪಾಸನೆ ಏನು ಅಂತಂದ್ರೆ ನಮ್ಮ ಸೂರ್ಯ ಕಾಣಿಸ್ತಾ ಇದೆ, ಪ್ರತ್ಯಕ್ಷ ದೇವತ, ನಮ್ಮ ದೇವರು ಎಂದೇ ಎಲ್ಲೂ ಕಾಣಲ್ಲ, ಸೂರ್ಯ ಚಂದ್ರ ಇಬ್ಬರ ಮೂಲಕವಾಗಿ ಪರಮಾತ್ಮ ನಮಗೆ ಗೋಚರವಾಗ್ತಾ ಇದ್ದರು. ಅವರ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡುವುದರಿಂದ ಸೂರ್ಯಾಂತರ್ಯಾಮಿಯಾದ ಭಗವದ್ ಉಪಾಸನೆಯಿಂದ ಅಜ್ಞಾನ ಅಂಧಕಾರ ಪರಿಹಾರ, ಒಳಗೆ ನಾವು ಅಲ್ಲಿರೋನೆ ನನ್ನಲ್ಲಿ ಇದ್ದಾನೆ ಅಂತ ನಾವು ಅರ್ಥಸಹಿತವಾಗಿ ಚಿಂತನೆ ಮಾಡಿದಾಗ ಒಳಗೆ ಅಜ್ಞಾನ ಅಂಧಕಾರ ಎಂದರೆ ಒಳಗೆ ದೇವರಿಗೂ ನಮಗೆ ಕಾಣಿಸ್ತಾ ಇಲ್ಲ. ಯಾಕೆ, ಕತ್ತಲೆ ಆಗೋದು. ಆ ಗಾಯತ್ರಿ ಜಪವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದಾಗ ಆಗ ಒಳಗಡೆಗೆ ಪ್ರಕಾಶ ಮಾಡ್ತಾರೆ ದೇವರು. ಸೂರ್ಯಾಂತರ್ಯಾಮಿಯಾದ ಪರಮಾತ್ಮ ಅಲ್ಲಿ ಹೇಗೆ ಜಗತ್ತಿನ ಅಂಧಕಾರವನ್ನು ಕಳೀತಾ ಇದ್ದಾರೆ, ಇಲ್ಲಿ ಒಳಗೆ ನಮ್ಮ ಒಳಗಿನ ಅಂಧಕಾರವನ್ನು ಕಳೀತಾರೆ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮ. ಇನ್ನು ಚಂದ್ರಾಂತರ್ಯಾಮಿಯಾದ ಪರಮಾತ್ಮ ತಾಪಗಳ ಆಧ್ಯಾತ್ಮಿಕ ಆದಿದೈವಿಕ ಇವೆಲ್ಲ ಇದ್ದಾಗ ನಮ್ಮ ಉಪಾಸನೆ ಮನಸ್ಸೇನು ಬರುತ್ತೆ, ಮಾನಸಿಕವಾಗಿರುತ್ತೆ, ದೇಹಕ್ಕೆ ರೋಗಾತಿಪತ್ತಿರುವುದು ಇವೆಲ್ಲ ಇರುವಾಗ ನಮ್ಗೆ ಏನು ಬರ್ತೇವೆ ಅದನ್ನು ಕಲಿತಾನೆ. ಅದಕ್ಕೆ ಸೂರ್ಯ ಚಂದ್ರ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಎತ್ತರ ಚಂದ್ರಾಕ್ಕ ಸಾಕ್ಷಿಣು ಅಂತ ಇದೆ. ಅದಕ್ಕೆ ಚಂದ್ರ ಸೂರ್ಯನೇ ಸಾಕ್ಷಿ ಜ್ಯೋತಿಷಾಸ್ತ್ರಕ್ಕೆ, ಉಳ್ಕಿ ನಮ್ಗೇನು ಬೇಕಿಲ್ಲ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಈ ಜ್ಯೋತಿಷ್ಯವನ್ನು ನಿಂದನೆ ಮಾಡ್ತಾ ಇದ್ದಾರೆ ಈಗ, ಯಾಕೆ ನಿಂದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹಾಗಾದ್ರೆ ಜ್ಯೋತಿಷ್ಯ ಜ್ಯೋತಿಷ್ಯದ ದೋಷವಲ್ಲದು ಹೇಳುವವರ ದೋಷವಷ್ಟೇ. ಜ್ಯೋತಿಷ್ಯದ ದೋಷವಲ್ಲ, ಹೀಗಿದ್ದೆ ಹೀಗೆ ಫಲ ಅಂತ ವೇದ ಹೇಳ್ಬಿಡ್ತು. ಆದರೆ ಅದನ್ನ ಹೇಳುವವರ ದೋಷದಿಂದ ಅದು ವ್ಯತ್ಯಾಸವಾಗ್ತಾರೆ. ಮೇಲಾಗಿ ಬೃಹಸ್ಪತ್ಯಾಚಾರ್ಯರು ಶಾಪನೂ ಕೊಟ್ಬಿಟ್ಟಂತೆ ಜ್ಯೋತಿಷ್ಯಕ್ಕೆ, ಬೃಹಸ್ಪತ್ಯಾಚಾರ್ಯ ಪ್ರವೃತ್ತಿ ಅಂತವರೇ ಶಾಪ ಕೊಟ್ಟಿದ್ದಾರೆ. ಕಾರಣ ಏನು? ಒಮ್ಮೆ ಅವನು ಬಂದರಂತೆ ಒಬ್ಬ ಪ್ರಸಿದ್ಧನಾದ ಜ್ಯೋತಿಷ್ಯಂತೆ ಭೂಲೋಕದೊಳಗೆ. ಆಗ ಅವನು ಎಲ್ಲಾ ಸ್ವರ್ಗಲೋಕದಲ್ಲೂ ಕೂಡ ಹೋಗುತ್ತಾ ಇದ್ರು, ಅಷ್ಟು ಪ್ರಸಿದ್ಧನಾದ ಜ್ಯೋತಿಷ್ಯ. ಪರೀಕ್ಷೆ ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರು ಒಂದು ಬ್ರಾಹ್ಮಣ ವೇಷದಿಂದ ಬಂದಿರುತ್ತ ಅವನ ಹತ್ರ ಬಂದ್ಬಿಟ್ಟು, ಆಗ ಏನಪ್ಪ ನಮ್ದೊಂದು ಪ್ರಶ್ನೆ ಜ್ಯೋತಿಷರಿ ಅಂದಿರುತ್ತೆ. ಏನು ಈಗ ಬೃಹಸ್ಪತ್ಯಾಚಾರ್ಯರು ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತು. ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಲೆಕ್ಕ ಹಾಕಿ ಸ್ವರ್ಗಲೋಕ ಬಿಟ್ಟಾರೆ ಅಂತ ಹೇಳ್ಬಿಡ್ತು. ಜ್ಯೋತಿಷ್ಯಕ್ಕೆ ಎಷ್ಟು ಗೊತ್ತಾಗ್ತದೆ ಜ್ಯೋತಿಷ್ಯದೊಳಗೆ ಎತ್ತದೆಂದ್ರೆ, ಈ ಜೀವ ಹುಟ್ಟಿದ ಮೇಲೆ ಆ ಜೀವ ಎಲ್ಲಿಂದ ಬಂದಾನೆ ಅಂತ ಹೇಳ್ಬೋದು. ಯಾವ ಲೋಕದಿಂದ ಬಂದಾನೆ, ಸ್ವರ್ಗದಿಂದ ಬಂದಾನೆ, ನರಕದಿಂದ ಬಂದಾನೆ, ಅಥವಾ ತಿರ್ಯದ್ಯೋನಿಯಿಂದ ಬಂದಾನೆ, ಹೇಗೆ ಅದು ಗೊತ್ತಾಗ್ತದೆ. ಅಲ್ಲಿ ಅವನು ಉತ್ತಮನಾಗಿದ್ದಾನೆ ಅಧಮನಾಗಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಲ್ಲಿ ಯಾವ ಲೋಕದಿಂದ ಬಂದಾನೆ, ಇನ್ನ ಮೃತರಾದ ಸಮಯ ಸರಿಯಾಗಿ ಗೊತ್ತಾದ್ರೆ ಜೀವ ಯಾವ ಲೋಕಕ್ಕೂ ಹೋಗಿ ಅಂತೇಳಿ ಹೇಳ್ಬೋದು. ಯಾವುದರೊಳಗೂ ಗೊತ್ತಾಗದೇ ಇರ್ತಕ್ಕಂಥದ್ದಿಲ್ಲ, ಅಷ್ಟು ಜ್ಯೋತಿಷ್ಯದಲ್ಲಿ ಅವಕಾಶ ಉಂಟು. ಆದ್ರೆ ಈ ಸುಳ್ಳು ಯಾಕೆ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಅಂತ ಹೇಳ್ತಾರೆ. ಆಗ ಸ್ವರ್ಗಲೋಕ ಬಿಟ್ಟಾರೆ ಅಂತ ಹೇಳಿದಂತೆ, ಇನ್ನು ಸ್ವಲ್ಪ ಬಿಟ್ಟು ಆಮೇಲೆ ಎಲ್ಲಿ ಭೂಲೋಕಕ್ಕೆ ಬಂದಾರೆ ಅಂದಂತೆ. ಆಮೇಲೆ ಇನ್ನು ಸ್ವಲ್ಪ ಬಿಟ್ಟು ಕೇಳಿದ್ರೆ ತಾವೇ ಬೃಹಸ್ಪತ್ಯಾಚಾರ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟಿರ್ತೇವೆ ಅಂದಾಗ ಅವರಿಗೆ ಭಯ ಆಯ್ತು. ಓಹೋ, ಈ ರೀತಿಯಾಗಿ ಜ್ಯೋತಿಷ್ಯ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ, ದೇವ ರಹಸ್ಯವೇ ಉಳಿಯಲ್ಲ, ಇನ್ನು ಎಲ್ಲ ನಮಗೇನು ಉಳಿತೆ ಅಂತ ತಿಳ್ಕೊಂಡು ಪಂಚಭವತಿ ಪಂಚಭವತಿ ಅಂತ ನಭವತಿ ಅರ್ಧ ನಿಜ ಆಗಲಿ ಅರ್ಧ ಸುಳ್ಳು ಆಗಲಿ ಸಾಬು ಕೊಟ್ಬಿಟ್ಟು ಬೃಹಸ್ಪತ್ಯಾಚಾರ. ಅದಕ್ಕೋಸ್ಕರವಾಗಿ ಜ್ಯೋತಿಷ್ಯ ಯಾಕೆ ಸುಳ್ಳು ಆಗ್ತಾ ಇದೆ ಅಂತಲೇ ಬೃಹಸ್ಪತ್ಯಾಚಾರ ಸಾಬು ಇದೆ. ಒಂದೋ ಎರಡೋ ನಿಜ ಆಗ್ತದೆ, ಅದನ್ನ ನಂಬಿ ಬಿಡ್ತಾರೆ, ಆಮೇಲೆ ಸುಳ್ಳು ಆಗುವುದೇ ಜಾಸ್ತಿ. ಅಂದ್ರೆ ಜ್ಯೋತಿಷ್ಯದ ದೋಷವಲ್ಲ, ಹೇಳ್ತಕ್ಕಂಥವರ ದೋಷ ಅಷ್ಟೇ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನೆ, ಇಂಥ ಪರಮಾತ್ಮ ಒಳಗೆ ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನಾಂಧಕಾರವನ್ನು ಕಳೆದು ಹೊರಗಡೆಗೆ ಈ ರೀತಿ ಇರ್ತಕ್ಕಂತಹ ಆಧ್ಯಾತ್ಮಿಕ ಆದ ತಾಪತ್ರಗಳನ್ನು ಪರಿಹಾರ ಮಾಡ್ತೇವೆ. ಅದಕ್ಕೆ ಹೇಳ್ಬಿಟ್ಟು ಘೃಣಿ ಸೂರ್ಯ ಆದಿತ್ಯ ನಾಮಗಳನ್ನು ತಿಳಿದು ಜಪಿಸುವವರಿಗೆ 574 ಆದಿ ಭೌತಿಕದಲ್ಲಿ ತಿಳಿಯುವುದು, 512 ಏಕವಿಂಶತಿ ರೂಪವಧ್ಯಾತ್ಮ, ವೇದಗಳಲ್ಲಿ 230 ಮೇಲೊಂದಧಿಕ ಮೂರ್ತಿಗಳು, ಆದರದಿ ಅಧಿದೈವಗಳು ಚಿಂತಿಮನು ಭೂಸುರರು. ಇನ್ನ 574 ರೂಪದಿಂದ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅಂತಕ್ಕಂಥದ್ದು. ಇಲ್ಲಿ ಆದಿ ಭೌತಿಕ ಯಾವುದು? ಋಣಿ ಅಂತಕ್ಕಂತಹ ರೂಪದಿಂದ ಪರಮಾತ್ಮ ತಾನು ಅಲ್ಲಿ 574 ರೂಪದಿಂದ ಆ ಋಣಿ ಅಂತಕ್ಕಂತಹ ಸೂರ್ಯನಲ್ಲಿ ತಾನಿದ್ದಳು. ಆದಿ ಭೌತಿಕ ಅದಿ ಅದರಲ್ಲಿದ್ದಾನೆ. ಇನ್ನ ಸೂರ್ಯನಲ್ಲಿ ಯಾವುದು? ಆದಿ ದೈವಿಕ. ಆದಿ ದೈವಿಕ ಸೂರ್ಯನಲ್ಲಿ ಇದ್ದುಕೊಂಡು 721 ರೂಪದಿಂದ ಇದ್ದಾನೆ. ಇನ್ನ ಆದಿತ್ಯನಲ್ಲಿ ಅಂದ್ರೆ ಆಧ್ಯಾತ್ಮಿಕ, ಆದಿತ್ಯನಲ್ಲಿ ತಾನಿಟ್ಕೊಂಡು ಅಧ್ಯಾತ್ಮ ಅಂತಕ್ಕಂತಹ ರೂಪದಿಂದ 231 ರೂಪದಿಂದ ಇದ್ದಾನೆ. ಈ ರೀತಿ ಆಗಿರ್ತಕ್ಕಂಥದ್ದು 574 ಆದಿ ಭೌತಿಕದಲ್ಲಿ ತಿಳಿಯುವುದು, 512 ಏಕವಿಂಶತಿ ರೂಪವಧ್ಯಾತ್ಮ, ವೇದಗಳಲ್ಲಿ 236 ಮೇಲೊಂದಧಿಕ ಮೂರ್ತಿಗಳ ಆದರದಿ ಅಧಿದೈವಗಳು ಚಿಂತಿಪದು ಭೂಸುವರು. ಇನ್ನ ಸುರುಚಿ ಶಾರ್ವರೀಕರ ನೆನೆಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60 ರೂಪದಲ್ಲಿ. ಇನ್ನ ಕರೆಸಿಕೊಂಬನು ಅಹಸ್ತಂವತ್ಸರ ನೆನಪನು ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ನಂದಮಯ. ಇನ್ನ ಇಲ್ಲಿ ಪರಮಾತ್ಮ ಸುರುಚಿ ಶಾರ್ವರೀಕರ ಅಂತ ತಿಳ್ಕೊಂಡು ಶಶಿ ಭಾಸ್ಕರರೊಳಗೆ ಚಂದ್ರನಲ್ಲಿ ತಾನು ಸುರುಚಿ ಅಂತಕ್ಕಂತಹ ರೂಪದಿಂದ, ಇನ್ನ ಭಾಸ್ಕರ ಸೂರ್ಯನೊಳಗೆ ಶಾರ್ವರೀಕರ ಅಂತಕ್ಕಂತಹ ರೂಪದಿಂದ ತಾನು ಇಟ್ಕೊಂಡು ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ, ಸಂಕರ್ಷಣ ಪ್ರದ್ಯುಮ್ನ ಅಂತಕ್ಕಂತಹ ನಾಮದಿಂದ ಇಟ್ಕೊಂಡು 60 ರೂಪದಲ್ಲಿ, 360 ರೂಪದಿಂದ ತಾನು ಇಟ್ಕೊಂಡು ಅಹಸ್ಸು ರಾತ್ರಿ ಅಂದ್ರೆ 360 ರೂಪದಿಂದ ತಾನು ಇದ್ಕೊಂಡು 360 ದಿವಸ ಏನಾದ್ರೆ ವರ್ಷ ಅಂತಕ್ಕಂಥದ್ದು ಆ ದಿವಸದಲ್ಲಿ ತಾನು ಇದ್ಕೊಂಡು ನಮ್ಮ ಆಯುಷ್ಟನ್ನು ಹರಣ ಮಾಡ್ತಾ ಇದ್ದೇನೆ. ವಿಶಿಷ್ಟ ನಾವು ಈ ರೀತಿಯಾಗ ಭಗವಂತ ತಾನು ಯಾರ ಚಿಂತನೆ ಮಾಡ್ತೇವೆ ಅವರಿಗೆ ಆರೋಗ್ಯ ಭಾಗ್ಯವೋ ನೀನೊಂದಮಯ ಅಂದ್ರೆ ಏನಿದರರ್ಥ. ಇದು ಬಹಳ ಕಷ್ಟಕರವಾಗಿರ್ತಕ್ಕಂತಹ ಸುದ್ದಿ. ಭಗವಂತನ ವಿಶೇಷವಾದ ಮಹಿಮೆಗಳನ್ನ ಹೇಳ್ತಕ್ಕಂಥದ್ದು ಇದು. ಇದು ಉಪಾಸನೆ ಬರೋದು ಬಹಳ ಕಷ್ಟ, ಬಹಳ ಕಷ್ಟ ಅಂತಕ್ಕಂಥದ್ದು ಇದೆಲ್ಲ. ಯಾಕೆಂದ್ರೆ ಹಾಗೆ ಯಾಕೆ ಹೇಳಿದ್ರೆ ಇಂಥದ್ದು ಅಂತಂದ್ರೆ ಬೆಳ್ಳಿ ಬಂಗಾರದ ಅಂಗಡಿ ಇದ್ದಾಗೆ. ಬೆಳ್ಳಿ ಬಂಗಾರದ ಅಂಗಡಿ ಒಳಗೆ ವಜ್ರ ವೈಢೂರ್ಯನು ಇಟ್ಟಿರ್ತಾರೆ, ಬಂಗಾರನೂ ಇಟ್ಟಿರ್ತಾರೆ, ಆಮೇಲೆ ಬೆಳ್ಳಿನೂ ಇಟ್ಟಿರ್ತಾರೆ. ಆದ್ರೆ ಬೆಳ್ಳಿ ತಗೊಂಬುವಷ್ಟು ಜನ ಬಂಗಾರ ತಗೊಂಬಲ್ಲ, ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗ್ತದೆ. ಆದ್ರೆ ಬಂಗಾರ ತಗೊಂಬುವಷ್ಟು ಜನ ವಜ್ರ ವೈಢೂರ್ಯ ತಗೊಂಬಲ್ಲ. ಹಾಗಾದ್ರೆ ತಗೊಂಬರು ಒಬ್ಬರು ಇಬ್ಬರು ಅಂತ ಅದು ಇಡೋದು ಬಿಡಲ್ಲ. ಒಬ್ಬರಿಬ್ಬರಾದ್ರೂ ತಗೊಳ್ಳಿ ಎಂಬ ಉದ್ದೇಶದಿಂದ ಆ ವಜ್ರ ವೈಢೂರ್ಯವನ್ನು ಇಟ್ಟಿರ್ತಾರೆ. ಹಾಗೆ ಇದು ಅಂತೇಳಿ ಹರಿಕಥಾಮೃತಸಾರ ಅಂತಕ್ಕಂಥದ್ದು ಅತ್ಯುನ್ನತ ಮಟ್ಟದ ಸಾಧನ ವರ್ಗದವರಿಗೂ ಸಾಧನ ಮಾರ್ಗವನ್ನು ತಿಳಿಸಿದ್ದಾರೆ, ಸಾಮಾನ್ಯ ಜನರಿಗೂ ಸಾಧನ ಮಾರ್ಗವನ್ನು ತಿಳಿಸಿದ್ದಾರೆ. ಈ ಸಂಧಿ ಅಂತಕ್ಕಂಥದ್ದೇನಿದೆ ಇದೆಲ್ಲ ಸ್ವಲ್ಪ ಉನ್ನತ ಮಟ್ಟದಲ್ಲಿದ್ದಾಗ ಆಗ ಉಪಾಸನೆ ಬರ್ತಕ್ಕಂತಹ ಕ್ರಮಗಳು, ಉಪಾಸನೆ ಬರ್ತಕ್ಕಂತಹ ಕ್ರಮಗಳು. ಅದಕ್ಕೋಸ್ಕರವಾಗಿ ಸ್ವಲ್ಪ ಕಠಿಣವಾಗಿರ್ತಕ್ಕಂತಹ ಸಂಧಿ ಇದು. ಈ ರೀತಿ ಇರ್ತಕ್ಕಂಥದ್ದು ಗೊತ್ತೇನು ಇವೆಲ್ಲ ನಮಗೆ ಹೆಸರು ಅವೆಲ್ಲ ಜ್ಞಾಪ್ತಿ ಇರಬೇಕು ಅಂತಲ್ಲ. ಸ್ವಾಮಿ ಸೂರ್ಯಾಂತರ್ಯಾಮಿಯಾಗಿದ್ದಿ, ಚಂದ್ರಾಂತರ್ಯಾಮಿಯಾಗಿದ್ದಿ ನೀನು. ಇದು ಬಿಟ್ಟು ನೀನು ರಾತ್ರಿ ಆಯುಷ್ಟನ್ನ ಚಂದ್ರನಾಗಿ ಅಪಹಾರ ಮಾಡ್ತಾ ಇದ್ದಿ, ತಗೋತಾ ಇದ್ದಿ, ಹಗಲ ಆಯುಷ್ಟನ್ನ ಸೂರ್ಯಾಂತರ್ಯಾಮಿಯ ತಗೋತಾ ಇದ್ದಿ ಸ್ವಾಮಿ ನೀನು ಪ್ರೀತರ. ಇಷ್ಟಪಟ್ಟು ಸಾಕು, ನಮ್ ಇಷ್ಟೇ ಸಾಕು. ಆ ಸುರುಚಿ, ಶಾರ್ವಳೀಕರ, ಪ್ರದ್ಯುಮ್ನ ಇವೆಲ್ಲ ಜ್ಞಾಪಕ ಇಟ್ಕೋಬೇಕು ಅಂತಲ್ಲ. ಇದ್ರೆ ಇಟ್ ಈಸ್ ವೆಲ್ ಗುಡ್, ಆದ್ರೆ ಅದು ಜ್ಞಾಪಕ ಇರಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಕಾದಿಲ್ಲ. ರಾತ್ರಿಯ ಅರ್ಧ ಆಯುಷ್ಟನ್ನ ಚಂದ್ರಾಂತರ್ಯಾಮಿಯಾಗಿ ಅಪಹಾರ ಮಾಡ್ತಾ ಇದ್ದಿ, ಹಗಲ ಅರ್ಧ ಆಯುಷ್ಟನ್ನ ಸೂರ್ಯಾಂತರ್ಯಾಮಿಯಾಗಿ ಅಪಹಾರ ಮಾಡ್ತಾ ಇದ್ದಿ ಸ್ವಾಮಿ, ಇವೆರಡೂ ನೀನು ಕೊಟ್ಟಿದ್ದೇನೆ, ನೀನು ಪ್ರೀತನಾಗು. ಇದೇ ಆಯುರ್ವೇದ. ಅದಕ್ಕೋಸ್ಕರ ಇವೆಲ್ಲ ಹೇಳ. ಈ ರೀತಿ ಯಾರು ತಿಳ್ಕೊತಾರೆ ಅದು ಆಗ ಅಹಸ್ತಂವತ್ಸರ ನಿಪ ಸಂವತ್ಸರ ಹಿತೇಶ್ಚ ಶ್ರೇಮಾಪ್ನೋತಿ ವಾರಾದ ಆಯುಷ್ಟವರ್ಧನ ನಕ್ಷತ್ರ ಭರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯ ಸಿದ್ಧಿಷ್ಯ ಪಂಚಾಂಗ ಫಲಮುತ್ತಮ. ಪಂಚಾಂಗವನ್ನು ಓದಬೇಕು. ಯಾತಕ್ಕೆ ಓದಬೇಕು, ಯಾತಕ್ಕೆ ಓದಬೇಕು ಅಂತಂದ್ರೆ ತಿಥೇಶ್ಚ ಶ್ರೇಯಮಾಪ್ನೋತಿ, ಆಯಾ ದಿವಸ ಯಾವ ತಿಥಿ ಅಂತ ನಾವು ಉಚ್ಚಾರ ಮಾಡಿ ಆ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಾಗ ಶ್ರೇಯಂ ಐಶ್ವರ್ಯವನ್ನು ಕೊಡ್ತಾನೆ. ವಾರಾದ ಆಯುಷ್ಯ ವರ್ಧನ, ಆ ದಿವಸ ಆ ವಾರವನ್ನು ನಾವು ಉಚ್ಚಾರ ಮಾಡುವುದರಿಂದ ನಮ್ಮ ಆಯುಷ್ಟನ್ನು ವೃದ್ಧಿ ಮಾಡ್ತೇವೆ. ನಕ್ಷತ್ರ ಧರತೆ ಪಾಪಂ, ಆ ದಿವಸ ಯಾವ ನಕ್ಷತ್ರ ಅದೇ ಅಂತ ನಾವು ನಮ್ಮ ಸಂಕಲ್ಪದಲ್ಲಿ ಚಿಂತನೆ ಮಾಡಿದಾಗ ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡ್ತೀವಿ. ಕರ್ಣಾತ್ಕಾರಿ ನಕ್ಷತ್ರ ಕರ್ಣಾತ್ರೀಮಾಪ್ರೂತಿ ವಾರಾದ ನಕ್ಷತ್ರ ಯೋಗಾದ ರೋಗ ನಿವಾರಣ, ಆ ಯೋಗ ಯಾವುದು ಅಂತಕ್ಕಂಥ